ಸಹಜನಶ್ರವಣತ್ವದಾದಿ ಪ್ರಾಣಾನ್ನಮೋ ಭಗವತೆ ಪುರುಷಾಯ ಜಯತಿ ಹರಿರಚಿತ್ಯ ಸರ್ವದೇವೈಕವನ್ಯ ಪರಮಗುರುರಭೀಷ್ಟಾವಾಪ್ತಿದಸ್ಸಜ್ಜನಾನಾಂಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿ ಚ ನಯನೋಸೌ ಶ್ರೀಪತಿರ್ಮಲದೋಷಃ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ದಾನಸ್ಮೃತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ ಯೋ ವಿಪ್ರಲಂಭ ವಿಪರೀತಮತಿ ಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರಿಯಮಹಂ ನಮಾಂ ವಾಣಿದೇ ವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯ ಶ್ರೀಮದಾಚಾರ್ಯ ಭಾಸ ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ ಉಮೇಶಾತ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ ಶ್ರೀವತ್ಸಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಧಾರ್ಯಃ ಮುನಿತ್ರಯ ಮುದಾಹೃತಂ ವಾದಿರಾಜಗುರೂನ್ ವಂದೇ ಪ್ರಭುತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮೇ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಗೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೈ ನರಸಿಂಹೋ ಅಖಿಲಾಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಪರಮ ಪವಿತ್ರವಾದ ಈ ನರಸಿಂಹ ಪುರಾಣ 18 ಉಪಪುರಾಣಗಳಲ್ಲಿ ಒಂದು. ಪ್ರಯಾಗ ಕ್ಷೇತ್ರದಲ್ಲಿ ಭರದ್ವಾಜಾದಿ ಮುನಿಗಳೆಲ್ಲ ಕುಂಭಮೇಳದ ಸಮಯದಲ್ಲಿ ಗಂಗಾ ಸ್ನಾನಕ್ಕೋಸ್ಕರ ತ್ರಿವೇಣಿ ಸಂಗಮದ ಸ್ನಾನಕ್ಕೋಸ್ಕರವಾಗಿ ಒಂದು ಕಡೆ ಸೇರಿದ್ದಾಗ ಅಲ್ಲಿಗೆ ಸೂತ ಪುರಾಣಿಕರು ಆಗಮಿಸ್ತಾರೆ. ಅವರನ್ನು ಅವರೆಲ್ಲ ಪ್ರಾರ್ಥನೆ ಮಾಡುತ್ತಾರೆ, ನೀವು ನಮಗೆ ನರಸಿಂಹದೇವರ ಮಹಾತ್ಮ್ಯವನ್ನು ಹೇಳತಕ್ಕಂಥ ನರಸಿಂಹ ಪುರಾಣವನ್ನು ಶ್ರವಣ ಮಾಡಿಸಬೇಕು, ಈ ಮೊದಲು ವರಾಹ ಪುರಾಣವನ್ನು ಹೇಳಿದ್ದೀರಿ, ಈಗ ನರಸಿಂಹ ಪುರಾಣ ಹೇಳಿ ಅಂತ ಪ್ರಾರ್ಥನೆ ಮಾಡಿದರೆ ಆಗ ಸೂತ ಪುರಾಣಿಕರು ಅವರಿಗೆ ನಿರೂಪಣೆ ಮಾಡಿದ ಭಾಗವೇ ನರಸಿಂಹ ಪುರಾಣ ಅಂತ ಹೇಳಿ ಪ್ರಸಿದ್ಧವಾಗಿದೆ. ನರಸಿಂಹ ಪುರಾಣ 68 ಅಧ್ಯಾಯಗಳ ಒಂದು ಉಪಪುರಾಣ. 68 ಅಧ್ಯಾಯಗಳು, ಅನೇಕ ಸಾವಿರ ಶ್ಲೋಕಗಳಲ್ಲಿ 68 ಅಧ್ಯಾಯಗಳಲ್ಲಿ ಭಗವಂತನಾದ ನರಸಿಂಹನ ಹೆಸರಿನಲ್ಲಿ ಪುರಾಣ ಪ್ರವರ್ತಿತವಾಗಿದೆ. ನರಸಿಂಹ ಪುರಾಣ ಅಂತ ಹೆಸರಿದ್ದರೂ ಕೂಡ ನರಸಿಂಹದೇವರ ಮಹತ್ವ ಅಷ್ಟೇ ಅಲ್ಲದೇನೆ ಅನೇಕ ವಿಚಾರಗಳು, ಸೃಷ್ಟಿ ಮತ್ತು ಪ್ರಳಯಾದಿಗಳ ವಿವರ, ರಾಜವಂಶಗಳ ಕಥನ, ಪುಣ್ಯತೀರ್ಥಗಳ ವಿಚಾರ, ಆರ್ಥಿಕ ವಿಚಾರ ಮೊದಲಾದ ಅನೇಕ ವಿಚಾರಗಳನ್ನು ತಿಳಿಸ್ತಾರೆ. ಅದರಲ್ಲಿ ಈಗಾಗಲೇ ನೋಡಿರೋ ಹಾಗೆ ಮೊನ್ನೆ ನಿನ್ನೆ ಇವತ್ತು 3 ದಿವಸಗಳಲ್ಲಿ ಅದರ ಸಂಕ್ಷಿಪ್ತ ಪರಿಚಯವನ್ನು ಮಾಡ್ಕೊಳ್ತಾ ಇರುತ್ತೇವೆ. ಮೊನ್ನೆ ದಿವಸ ಬಹಳ ಮುಖ್ಯವಾಗಿ ಮಾರ್ಕಂಡೇಯರ ಕಥೆಯಲ್ಲಿ ನಾವೆಲ್ಲ ಜನ ತಿಳಿದಿರೋದೇನು, ಸಾಮಾನ್ಯವಾಗಿ ಮಾರ್ಕಂಡೇಯರು ಚಿರಂಜೀವಿಗಳಾಗಿದ್ದು ಶಿವನ ಆರಾಧನೆಯಿಂದ ಅಂತ ತಿಳ್ಕೊಂಡಿದ್ದಾರೆ. ಆದರೆ ನರಸಿಂಹ ಪುರಾಣ ಹೇಳ್ತಾ ಇದೆ, ನರಸಿಂಹನ ಆರಾಧನೆಯಿಂದ, ನಾರಾಯಣನ ಆರಾಧನೆಯಿಂದ ಅವರು ಚಿರಂಜೀವಿಗಳಾದರು. ಒಂದು ಮುಖ್ಯ ವಿಚಾರ, ಕೆಲವು ಕಡೆಗೆ ರುದ್ರದೇವರಿಂದ ಅಂತ ಬಂದಿದ್ರೆ ರುದ್ರಾಂತರ್ಗತ ನರಸಿಂಹದೇವರ ಅನುಗ್ರಹದಿಂದ ಅಂತ ಅರ್ಥನೆ ಹೊರತು ಅಪಮೃತ್ಯುವನ್ನ, ಎಲ್ಲ ವಿಧವಾದ ಮೃತ್ಯುವನ್ನ ಪರಿಹಾರ ಮಾಡತಕ್ಕಂಥದ್ದು ನರಸಿಂಹದೇವರು. ಮೃತ್ಯು ಮೃತ್ಯುಂ ನಮಾಮ್ಯಹಂ, ನರಸಿಂಹದೇವರ ಮಂತ್ರದಲ್ಲಿ ಮೃತ್ಯು ಮೃತ್ಯು ಉಗ್ರಂ ವೀರಂ ಬೃಹತ್ ವಿಷ್ಣು ಜ್ವಲಂತಂ ವಿಶ್ವದೋಮುಖಂ ಅಂತ ವರ್ಣನೆ ಮಾಡಬೇಕಾದ್ರೆ ಮೃತ್ಯು ಮೃತ್ಯುಂ ಮೃತ್ಯೋಶ್ಚ ಮಾರಕಂ, ಮೃತ್ಯು ಪರಿಹಾರಕತ್ವ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನೂ ಮಾಡಲು ಪರಮಾತ್ಮ ಅಂದಮೇಲೆ ಪರಿಹಾರ ಮಾಡಲು ಸಾಕ್ಷಾತ್ ಭಗವಂತನೇ. ರುದ್ರಾದಿ ದೇವತೆಗಳು ಭಗವದ್ ಆರಾಧಕರಾದ್ದರಿಂದ ಅವರಿಂದಾಯಿತು ಅಂತಿಲ್ಲ, ಆದರೆ ಹೇಳಿದ್ರೆ ಭಗವಂತನ ಅನುಗ್ರಹ ಪಡೆದ ಅವರಿಂದಾಯಿತು ಅಂತ ಅರ್ಥನೇ ಹೊರತು ಕೇವಲ ರುದ್ರದೇವರಿಂದಾಯಿತು ಅಂತ ಅರ್ಥವಾಗಲಿಕ್ಕೆ ಸಾಧ್ಯತೆಯೇ ಇಲ್ಲ. ಮುಖ್ಯವಾಗಿ ಮಾರ್ಕಂಡೇಯರು ವಿಷ್ಣು ಭಕ್ತರು ಎಂಬುದು ವಿಶೇಷ. ಹನ್ನೆರಡು ವರ್ಷಕ್ಕೆ ಅಪಮೃತ್ಯು ಅವರಿಗಿತ್ತು. ಆದ್ರೆ ಬದುಕಿದ್ದು 100 ವರ್ಷ 1000 ವರ್ಷ ಅಲ್ಲ, ಚಿರಂಜೀವಿಗಳಾಗಿಬಿಟ್ಟು. ಎಲ್ಲಿಂದ ಎಲ್ಲಿಗೆ ಚೇಂಜ್? ತೀರಾ ಒನ್ ಡೇ ಒಬ್ಬ ಕೂಲಿಯವರನ್ನು ವೈಶಾಖದಲ್ಲಿ ಮಾಡಬೇಕಾಯ್ತು. ಚಿಕ್ಕಡೆ ಒಬ್ಬ ಒಂದು ದಿನ ಕೂಲಿ ಸೇರಿದ ವ್ಯಕ್ತಿನ ಅಷ್ಟು ಬದಲಾವಣೆ ಮಾಡೋದಾದ್ರೆ ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕಾರಣ ಏನು ಅಂದ್ರೆ, ಹರಿಯ ಅನುಗ್ರಹ ಇದ್ರೆ ಯಾವುದು ಸಾಧ್ಯ ಅಂತ ಹೇಳ್ತಾರೆ. ಕಿವಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ, ದೇವರು ಒಲಿದ್ರೆ ಅಲ್ಪಾಯುಷಿ ಆಗಾದ. ರಾವಣ ಕುಂಭಕರ್ಣರೆಲ್ಲ ಸಾಯಲೇಬಾರದ ವರ ತಗೊಂಡು ಸತ್ತೋದ್ರು. ಅಂದ್ರೆ 12 ವರ್ಷಕ್ಕೆ ಸಾಯ್ಬೇಕಾಗಿದ್ದವರು ಚಿರಂಜೀವಿಗಳಾದ್ರು, ಎಂದೂ ಸಾಯಬಾರದಂತಹದವರು ಸತ್ತೋದ್ರು. ದೇವರ ಆಗ್ರಹಕ್ಕೆ ಗುರಿಯಾದರೆ ಮೃತ್ಯು, ಅನುಗ್ರಹಕ್ಕೆ ಪಾತ್ರರಾದರೆ ಅಮರತ್ವ ಅನ್ನೋದಕ್ಕೆ ನಿದರ್ಶನ ಮಕ್ಕಂಡೆಯರ ಕಥೆ. ಇನ್ನು ಪಚುರತ ಸಂವಾದದಲ್ಲಿ ಆ ಬ್ರಾಹ್ಮಣನ ಕಥೆಯ ಮೂಲಕವಾಗಿ ಪ್ರತಿಯೊಬ್ಬರು ತಮ್ಮ ತಮ್ಮ ವರ್ಣಾಶ್ರಮ ಧರ್ಮಗಳು, ವಿಶೇಷವಾಗಿ ಮಾತೃದೇವೋ ಭವ ಪಿತೃದೇವೋ ಭವ ಅಂತಕ್ಕಂಥ ಮೂಲ ಧರ್ಮಗಳ ಅನುಷ್ಠಾನ ಮಾಡದೆ ಹೋದರೆ ಯಾವುದೇ ಜಪತಪಾದಿಗಳು ಮನುಷ್ಯನ ಕಾಪಾಡೋದಿಲ್ಲ ಅಂತ ಹೇಳ್ತಾರೆ. ತಂದೆ ತಾಯಿಗಳನ್ನ ಮೂಲ ಗುಂಪು ಮಾಡಿ, ಗುರುಗಳನ್ನ ಮೂಲೆ ಗುಂಪು ಮಾಡಿ ಮಾಡ್ತಕ್ಕಂಥ ಸತ್ಕಾರ್ಯಗಳಿಗೆ ಅರ್ಥವೇ ಇಲ್ಲ ಎಂದು ದೇವರ ದರ್ಶನ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು. ಮತ್ತೊಂದು ಕಥೆಯಲ್ಲಿ ಒಬ್ಬ ಹೆಂಡತಿಯನ್ನು ಕಳ್ಕೊಂಡ ವ್ಯಕ್ತಿ ಮತ್ತೆ ಮದುವೆ ಆಗಲಿಲ್ಲ. ದೇವರ ಆರಾಧನೆ ಮಾಡಿದ, ಭಗವಂತ ಉತ್ತರ ಕೊಟ್ಟ, ಯಾವುದಾದ್ರೂ ಒಂದು ಆಶ್ರಮದಲ್ಲಿ ಇಲ್ಲದೆ ಹೋದ್ರೆ ನಾನು ಕಾಣೋದಿಲ್ಲ ಅಂತ ಹೇಳಿಬಿಟ್ಟು. ಯಾವುದಾದ್ರೂ ಒಂದು ಆಶ್ರಮದಲ್ಲಿ ಇರಬೇಕು. ಇವತ್ತು ನೀನು ವಿಧುರನಾಗಿದ್ದಿ, ಗೃಹಸ್ಥನಲ್ಲ, ಬ್ರಹ್ಮಚಾರಿಯಂತೂ ಅಲ್ಲ, ವಾನಪ್ರಸ್ಥನಲ್ಲ, ಈ ಸನ್ಯಾಸಿಯಾಗೂ ನೀನು ದರ್ಶನ ಕೊಡ್ತೀನಿ ಅಂತ ಹೇಳಿದ ಭಗವಂತ. ಎಷ್ಟೋ ಮದುವೆ ಎರಡರಲ್ಲೂ ಒಂದು ಆಗ ಸನ್ಯಾಸಿಯಾಗಿ ವಿಶೇಷ ಸಿದ್ಧಿಯನ್ನು ಪಡೆದ ಅಂತೇಳಿ ಆತನ ಕಥೆ ಹೇಳ್ತಾ, ಪ್ರತಿಯೊಬ್ಬರಿಗೂ ಕೂಡ ವರ್ಣ ಧರ್ಮ ಆಶ್ರಮ ಧರ್ಮ ಅಂತಿರೋದ್ರಿಂದ ಆಶ್ರಮದಲ್ಲಿ ಇದ್ರ ತಾನೇ ಆಶ್ರಮ ಧರ್ಮ ಪಾಲನೆ ಮಾಡೋದು ಅಂತ ಆ ಎಚ್ಚರಿಕೆಯನ್ನು ಕೊಟ್ಟು ಮುಂದೆ ಅನೇಕ ಅಂತ ಕಥೆಗಳನ್ನು ಹೇಳ್ತಾ, ನಿನ್ನೆ ದಿವಸ ಇನ್ನೂ ಕೂಡ ಇಕ್ಷ್ವಾಕುರಾಜರ ಕಥೆಯಲ್ಲೂ ಅದೇ ಸ್ವಧರ್ಮದ ವಿಚಾರ, ಪ್ರಜಾಪಾಲನೆಯನ್ನು ಬಿಟ್ಟು ತಾನು ದೇವರ ದರ್ಶನ ಮಾಡ್ತೇನೆ ಅಂತ ಹೋಗಿದ್ದಕ್ಕೆ ಬ್ರಹ್ಮದೇವರು ಒಂದು ಹೇಳ್ತಾರೆ, ಸಾಧ್ಯ ಇಲ್ಲ, ರಾಜನಾದ ನೀನು ಪ್ರಜಾಪಾಲನೆಯ ಮೂಲಕ ದೇವರನ್ನು ಮೆಚ್ಚಿಸಬೇಕೆ ಹೊರತು ನೀನು ಹೀಗೆಲ್ಲ ತಪಸ್ ಮಾಡಿದ್ರೆ ದೇವರು ಕಾಣೋದಿಲ್ಲ ಅಂತ ವಾಪಸ್ ಕಳಿಸಿಕೊಡ್ತಾರೆ. ಆಗ ರಾಜ್ಯಭಾರವನ್ನು ಮಾಡ್ತಾನೆ, ಓಂ ನಮೋ ಭಗವತೇ ವಾಸುದೇವಾಯ ಅನ್ನ ಮಂತ್ರವನ್ನ ಪುನಃ ಪುನಃ ಜಪ ಮಾಡಿ ದೇವರನ್ನು ಕಾಣುತ್ತಾನೆ. ಶಂತನು ರಾಜ ನಿರ್ಮಾಲ್ಯವನ್ನ ಲಂಘಿಸಿದರೆ ಫಲ, ನಿರ್ಮಾಲ್ಯವನ್ನ ದಾಟಿದ, ಅದರ ಫಲದಿಂದ ದೇವರಥವನ್ನು ಹತ್ತಲಿಕ್ಕೆ ಆತನಿಗಾಗಲಿಲ್ಲ, ದೇವರಥವನ್ನು ಹತ್ತಲಿಕ್ಕೆ ಶಕ್ತಿನೇ ಹೊರಟೋಗಿಬಿಡ್ತು. ಅದಕ್ಕೆ ಹೇಳ್ತಾರೆ, ದೇವರ ನಿರ್ಮಾಲ್ಯವನ್ನ ನಾವು ದಾಟೋದು ತುಳಿಯೋದು ಅಂದ್ರೆ ಊರ್ಧ್ವಗಮನ ಗಟ್ಟಿಯಾಗುತ್ತೆ ಅಂತ, ಅಂದ್ರೆ ಪ್ರಗತಿ ಕುಂಠಿತವಾಗುತ್ತೆ, ಮೇಲೋಗ್ಲಿಕ್ಕಾಗೋದಿಲ್ಲ ಅಂದ್ರೆ ಪ್ರಗತಿ ಸಾಧ್ಯ ಇಲ್ಲ. ಇದು ದೇವರ ಪೂಜೆ ಎಷ್ಟು ಮುಖ್ಯನೋ, ಪೂಜೆ ಆದ ಮೇಲೆ ನಿರ್ಮಾಲ್ಯಾದಿಗಳನ್ನ ಎಷ್ಟು ವ್ಯವಸ್ಥಿತವಾಗಿ ನಾವು ವಿಸರ್ಜನೆಯ ಕ್ರಮ ಇದೆ, ಅದಕ್ಕೆ ಬಂದ ಅತಿಥಿಗಳನ್ನ ಕಳಿಸ್ಕೊಡೋಕೆ ಒಂದು ಕ್ರಮ ಇದೆಯೋ, ಸಮಾರಂಭಕ್ಕೆ ಏರ್ಪಾಟು ಮಾಡಿದ ಮೇಲೆ ತೆಗೆಯೋ ಹೇಗೆ ಕ್ರಮ ಇದೆಯೋ, ನಿರ್ಮಾಲ್ಯ ವಿಸರ್ಜನೆಯ ಕ್ರಮ ಇದೆ, ಅದ್ನ ಮಾಡದೆ ಹೋದ್ರೆ ಎಷ್ಟು ಅಪರಾಧ ಅಂತ ಹೇಳಿ ಜಯಂತನ ಕಥೆ ಹೇಳ್ತಾ, ದೇವಲೋಕದ ಆತನಿಗೂ ಕೂಡ ನಿರ್ಮಾಲ್ಯವನ್ನು ದಾಟಲಿಕ್ಕೆ ಆಗಲಿಲ್ಲ. ಪ್ರಯತ್ನ ಮಾಡಿದ್ದಕ್ಕೇನೆ 12 ವರ್ಷಗಳ ಕಾಲ ಕುರುಕ್ಷೇತ್ರದಲ್ಲಿ ಬ್ರಾಹ್ಮಣರಗಳ ಭೋಜನದ ಅನಂತರ ಎಂಜಲು ಬಡಿತಕ್ಕಂತ ಶಿಕ್ಷೆಯನ್ನು ಕೊಡ್ತಾ, ಅಷ್ಟು ದಿವಸ ಆದ್ಮೇಲೆ ಆತ ಪುನಃ ಗುರುತಗತಿಗೆ ಹೋಗ್ತಾನೆ. ಎಲ್ಲ ಕಥೆಗಳ ಮೂಲಕ ನಾವು ದೇವರ ಭಕ್ತರು ಅಂತ ಕರ್ಕೊಂಡೇ ದೇವಸ್ಥಾನದಲ್ಲಿ ಅಶುಚಿಯಾಗಿ ನಡ್ಕೋತೇವೆ, ಅದನ್ನ ತೀವ್ರವಾಗಿ ಖಂಡಿಸ್ತಕ್ಕಂಥ ಕಥೆ. ಶುಚಿತ್ವ ಬೇರೆ ಕಡೆ ನೋಡಿ ಎಷ್ಟು ಶುಚಿಯಾಗಿಟ್ಟಿರ್ತಾರೋ. ಇವತ್ತು ನಮ್ಮ ದೇವಸ್ಥಾನಗಳಲ್ಲೇ ಎಷ್ಟು ನಿಜವಾದ ಅರ್ಥದಲ್ಲಿ ಏನೂ ಶುಚಿತ್ವದ ಪರಿಕಲ್ಪನೆ ಇಲ್ಲದಂತೆ ಇರತಕ್ಕಂಥದ್ದು ನಮ್ಮ ಪಂಗಡದಲ್ಲಿ ಮಾತ್ರ, ಬೇರೆ ಕಡೆ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಿರ್ತಾರೆ. ಅದಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಕಥೆ ಮುಂದೆ ಭಗವಂತನ ಅವತಾರಗಳ ಕಥೆ ಹೇಳ್ತಾ, ನಿನ್ನೆ ಮಚ್ಚಾವತಾರ, ಕುರ್ಮಾವತಾರ, ವರಾಹಾವತಾರದ ಕಥೆ ಹೇಳಿದ್ರು, ಮುಂದೆ ನರಸಿಂಹಾವತಾರದ ಕಥೆ ಹೇಳಿದುಕೊಳ್ತ. ನರಸಿಂಹಾವತಾರದಂತೆ ಹಿರಣ್ಯಕಶಿಪು ಅತ್ಯಂತ ಉದ್ಧಟನಾಗಿ ಅವನು ಕಶ್ಯಪರ ಮಗನಾಗಿ ಹುಟ್ಟಿದ, ದ್ವಿತೀಯ ಮಗನಾಗಿ ಹುಟ್ಟಿದ. ಹಿರಣ್ಯಾಕ್ಷ ಮೊದಲೇ ಸತ್ತೋಗಿದ್ದ ಇವನ ಸಹೋದರ. ಇವನು ವಿಚಿತ್ರವಾದ ವರವನ್ನು ಪಡೆದ ಬ್ರಹ್ಮದೇವರಿಂದ, ಹಗಲು ಸಾವಬೇಡ, ರಾತ್ರಿ ಸಾವಬೇಡ, ಒಳಗೆ ಸಾವಬೇಡ, ಹೊರಗೆ ಸಾವಬೇಡ, ಮತ್ತು ಆಯುಧಗಳಿಂದ ಸಾವಬೇಡ, ಪ್ರಾಣಿಗಳಿಂದ ಸಾವಬೇಡ, ಮನುಷ್ಯರಿಂದ ಸಾವಬೇಡ, ದೇವತೆಗಳಿಂದ ಸಾವಬೇಡ, ಏನೇನೋ ಕೇಳಿಕೊಂಡ. ಅಷ್ಟೇ, ಬದುಕಿದ ಪದಾರ್ಥದಿಂದ ಸಾವಬೇಡ, ಸತ್ತ ಪದಾರ್ಥದಿಂದ ಸಾವಬೇಡ, ಅಂದ್ರೆ ಆಯುಧಗಳೆಲ್ಲ ಹೆಂಡ ಜಡ ಪದಾರ್ಥದಿಂದ ಸಾವಬೇಡ, ಏನೇನೋ ಕೇಳಿಕೊಂಡ. ಕಥಾಸ್ತು ಅಂತ ಹೇಳಿದ್ರು. ಕೊನೆಗೆ ಅವನು ವರ ಕೇಳಿದ್ ನಮಗೆ ಗೊತ್ತಿದೆ. ಬ್ರಹ್ಮದೇವರೇ, ಭೂತಿಭ್ಯ ತ್ವದ್ವಿಸೃಷ್ಟಿಭ್ಯ ಮೃತ್ಯುರ್ಮಾಹೂತ್ ಕಥಂಚನ ನೀವು ಸೃಷ್ಟಿ ಮಾಡಿದ ಯಾರಿಂದನೂ ಸಾವಬೇಡ ಅಂತ ಕೇಳಿದ. ತಷ್ಟ ಬ್ರಹ್ಮದೇವರಾಯಿತು, ತನ್ನನ್ನು ಸೃಷ್ಟಿ ಮಾಡಿದವರಿಂದನೇ ಸಾಯಿ ಅಂತ ಹೇಳಿದರು. ಅಲ್ಲಿಗೆ ಭಗವಂತ ಸರ್ವ ವಿಷ್ಣು ಸರ್ವೋತ್ತಮತ್ತು ಗೊತ್ತಿಲ್ಲದಿದ್ದಕ್ಕೆ ಆದ ಅನಾಹುತ. ವಿಷ್ಣುವೇ ಸರ್ವ ಸೃಷ್ಟಿಕರ್ತ ಅಂತ ಗೊತ್ತಿದ್ದಿದ್ರೆ ಈ ರೀತಿ ಕೇಳ್ತಿದ್ದಿಲ್ಲ, ನಿಮ್ಮಪ್ಪನಿಂದ ಸಾವಬೇಡಂದ್ರೆ ಮುಗಿದೋಗ್ತಿತ್ತು. ಆದ್ರೆ ಆ ಕೇಳಲಿಲ್ಲ, ಯಾಕೆ ಬ್ರಹ್ಮದೇವರೇ ಸರ್ವೋತ್ತಮನನ್ನು ಭ್ರಮೆ ಅವನಿಗಿತ್ತು. ತಥಾಸ್ತು ಅಂದರು. ಮುಂದೆ ಉನ್ಮತ್ತನಾದ ಹಿರಣ್ಯಕಶಿಪು, ಮಾಡಬಾರದ ಕಾರ್ಯಗಳನ್ನು ಮಾಡಿದ. ಆ ಎಲ್ಲರೂ ದೇವತೆಗಳು ಸಭೆ ಸೇರಿ, ಭಾಗವತ ಪುರಾಣದಲ್ಲಿ ಬಹಳ ವಿಸ್ತಾರವಾಗಿ ಬರೋ ಕಥೆ ಇಲ್ಲಿ ಸಂಕೋಚವಾಗಿರುತ್ತೆ, ಇಲ್ಲಿ ಅಲ್ಲಿ ಸಂಕ್ಷಿಪ್ತವಾದ ವಿಸ್ತಾರ ಮಾಡ್ತಾರಷ್ಟೇ. ಇಲ್ಲಿ ಹಿರಣ್ಯಕಶಿಪುವಿನ ಬಾಧೆಯನ್ನು ಹೇಗೆ ಗೆಲ್ಲಬೇಕು ಅಂತ ಹೇಳಿದಾಗ ಅವರೆಲ್ಲ ಭಗವಂತನನ್ನು ಆರಾಧನೆ ಮಾಡ್ತಾರೆ. ಆಗ ಪರಮಾತ್ಮ ಹೇಳ್ತಾರೆ, ಯಾವಾಗ ನಿರ್ವೈರಾಯ ಮಹಾತ್ಮನೇ ಸುಸುತಾಯ ಮಹಾತ್ಮನೇ ಪ್ರಹ್ಲಾದಾಯ ಯದಾ ದೃಶ್ಯೆ ಹನಿಷ್ಯೇಪಿ ವರೋರ್ಜಿತಂ, ನನ್ನ ಮಗನಾದ ಪ್ರಹ್ಲಾದನಿಗೆ ಯಾವಾಗ ದ್ರೋಹವನ್ನು ಮಾಡ್ತಾನೆ ಆಗ ನಾನು ಕೊಡ್ತೇನೆ ಅಂತ ಭಗವಂತ ಆಶ್ವಾಸನೆ ಕೊಟ್ಟ. ಅದೆಲ್ಲ ದೇವತೆಗಳು ಕಾಯ್ತಾ ಇದ್ದಾರೆ. ಹಿರಣ್ಯಕಶಿಪು ಈ ಸಮಯದಲ್ಲಿ ವರ ತಗೊಳ್ಳಕ್ಕೋದ ಒಂದು ಪ್ರಸಂಗ ನಡೆಯುತ್ತೆ, ಅದನ್ನ ಭಾಗವತ ಪುರಾಣದಲ್ಲಿ ಹೇಳಿಲ್ಲ, ಇದರಲ್ಲಿ ಹೇಳ್ತಾ ಇದ್ದ. ಹಿರಣ್ಯಕಶಿಪು ತಪಸ್ಸಿಗೆ ಅಂತ ಹೊರಟ. ಇನ್ನು ಪ್ರಹ್ಲಾದ ಅವನ ಉದರದಲ್ಲಿದ್ದಾನೆ, ಕೈಯಾದ ಉದರ ಸೇರಿಲ್ಲ ಇನ್ನೂ ಕೂಡ. ಆಗ ತಪಸ್ಸಿಗೆ ಅಂತ ಹೊರಟ. ಆಗ ದೇವತೆಗಳೆಲ್ಲ ಯೋಚನೆ ಮಾಡಿದ್ರು, ಪ್ರಹ್ಲಾದ ಹುಟ್ಟಬೇಕು, ತಪಸ್ಸಿ ಕೂತವನ್ನು ವರ್ಷಗಟ್ಟಲೆ ಕೊಡ್ತಾನೆ ಹೋಗಿಬಿಟ್ಟು. ಭಾಗವತ ಹೇಳುತ್ತೆ 36,000 ವರ್ಷ ಕೊಡ್ತಾನೆ, 8 ದಿವಸ ಆಗಲೇ ಇರಬೇಕಾಗತ್ತೆ. ಅದಕ್ಕೆ ಇವನು ತಾಯಿ ಗರ್ಭ ಪ್ರವೇಶ ಮಾಡಬೇಕು, ಅದಕ್ಕಾಗಿ ಅದೇ ತಪಸ್ಸಿ ವಿಘ್ನ ಮಾಡಿ ಅಂತ ಹೇಳಿ. ಅದು ಏನ್ ವಿಘ್ನ ಮಾಡಿದ್ರು ಕೇರ್ ಮಾಡ್ತಿರ್ಲಿಲ್ಲ, ಭಾರಿ ಧೈರ್ಯಶಾಲಿ ಅದರೊಳಗೆ. ಏನೇನ್ ಮಾಡಿದ್ರು ನಡೆಯಲ್ಲ ಅವನ ಮುಂದೆ, ತಪಸ್ಸಿಗೆ ಅಂತ ಹೋಗ್ತಾನೆ ಇದ್ದಾರೆ. ಕೈಯಾದ ಹೇಳಿದ, ನಾನು ತಪಸ್ಸಿಗೆ ಹೊರಡ್ತೇನೆ ಅಂತ ಹೊರಟ. ದಾರಿಯಲ್ಲಿ ಏನೇನೋ ವಿಘ್ನ ಮಾಡಿದ್ರು ಕೇಳಲಿಲ್ಲ ಅವರು. ಯಾವ ಅವಶ್ಯಕರುಗಳನ್ನು ಕೇರ್ ಮಾಡಿ, ನಾಸ್ತಿಕರು ಇರ್ತಾರಲ್ಲ, ಅಮಾವಾಸ್ಯ ಬೇಡ ಅಮಾವಾಸ್ಯ ಮಾಡ್ತೇವೆ ಅಂತ ಹೇಳ್ತಾ. ನಾನು ಆ ಕಾರಣನೇ ಆಗಲಿ ಅಂತ ಹೇಳ್ತಾ, ಗ್ರಹಣ ಬಂದ್ರೆ ತಿಂತೀವಿ ಏನಾಗುತ್ತೆ ನೋಡೋಣ ಅಂತೇಳಿ ಕೊಡ್ತಾ ಹಠ ಮಾಡಿರ್ತಾರ. ಇದ ಹಿರಣ್ಯಕೃಷ್ಣ ಕಾಲದಿಂದ ಪ್ರಾರಂಭವಾದದ್ದು. ಎಲ್ಲ ಯಾವ ಅಂಶಗಳನ್ನು ಕೇರ್ ಮಾಡಲೇ ಇಲ್ಲೋ. ಅರ್ಜುನ ಹೇಳ್ತಾ, ನಿಮಿತ್ತಾನಿ ಚ ಪಶ್ಚಾಮಿ ವಿಪರೀತಾನಿ ಕೇಶವ, ದುರ್ನಿಮಿತ್ತಗಳನ್ನ ಕಂಡಾಗ ಕಾರ್ಯ ಕೊಡಬೇಕು ಅಂತ ಒಂದು ವಿಧಿ ಇದೆ. ಆದರೆ ಯಾವ ದುರ್ನಿಮಿತ್ತವನ್ನು ಕೇರ್ ಮಾಡಲಿಲ್ಲ. ಆಗ ಬ್ರಹ್ಮದೇವರು ನಾರದರನ್ನ ಕರೆದು, ನೀವು ಹೋಗಿ ಅವ್ರ ವಿಘ್ನ ಮಾಡಬೇಕು ಅಂತ ಹೇಳಿದ್ರು. ಕಷ್ಟ ನಾರದರು ಬಂದರಂತೆ, ಉಳಿದ ಎಲ್ಲಾ ಪ್ರಯತ್ನ ವ್ಯರ್ಥವಾಗಿದೆ. ಇವ್ರು ಏನು ಮಾಡ್ತಾರೆ ಬಹಳ ಆಶ್ಚರ್ಯ. ಅವನು ಹೋದ ಮಂದಾರ ದ್ರೋಣಿ ಅಂತ ಪರ್ವತ, ಅಲ್ಲಿ ಒಂದು ವಿಚಿತ್ರವಾದಂತ ವೇದಿಕೆ, ಅಲ್ಲಿ ಅವನಿಗೆ ತಪಸ್ಸಿಗೆ ವ್ಯವಸ್ಥೆ ಮಾಡಿಕೊಂಡಿದ್ದ. ಅಲ್ಲಿ ಕೂಡ್ಲಿಕ್ಕೆ ಅಂತ ಹೋದ. ಮೇಲೆ ಒಂದು ವೃಕ್ಷ, ಅಲ್ಲಿಗೆ 2 ಗುಬ್ಬಚ್ಚಿಗಳು ಬಂದು ಕೂತ್ಕೊಂಡು ಅದ್ರ ಮೇಲೆ ಚಿಕ್ಕ ಕಲವಿಂಗ ಅಂತ ಸಂಸ್ಕೃತದಲ್ಲಿ ಕರೆದಿದ್ದ. 2 ಗುಬ್ಬಚ್ಚಿಗಳು ಬಂದು ನಾರದರು ಪರ್ವತ ಅಂತ ಒಬ್ಬ ಮುನಿ ಇಬ್ಬರು ಸೇರಿ ಬಂದಿದ್ದಾರೆ, ಜೊತೆಗೆ ಕುತ್ಕೊಂಡ್ರು. ಏನ ಹೇಳಿದ್ರು ಅಷ್ಟ ಹಿರಣ್ಯಕಶಿಪು ಭಾರಿ ಅಪಶಕರ ಅನಿಸ್ಬಿಡ್ತು, ಸೀದಾ ವಾಪಸ್ ಹೊರಟ್ಬಿಟ್ಟು. ಇನ್ಯಾವುದು ಅಪಶಕರ ಅನ್ಕೊಂಡಿದ್ದಿಲ್ಲ ಅವನು, ಇದು ಭಾರಿ ಅಪಶಕರ ಅಂದ್ರೆ ತಪಸ್ಸಿ ಹೋಗೋದಕ್ಕೆ ಅಡ್ಡಿಯಾಗ್ಲಿಲ್ಲ, ಕೂತವನಿಗೆ ಭಾರಿ ಅಡ್ಡಿ ಆಗಿಬಿಡುತ್ತಂತೆ, ಏನು ಭಾರಿ ಅನ್ಯಾಯ ಅಂತ ಸೀದ ಮನೆಗೆ ಹೋದ. ಕಯಾದವಿಗೆ ಕೇಳಿದ್ರೆ ಕೇಳಿದ, ನೀನಿದು ತಪಸ್ಸಿಗೆ ಹೋಗ್ತೇನೆ ಎಷ್ಟೋ ವರ್ಷ ಬರೋದಿಲ್ಲ ಅಂತ ಹೇಳಿದ್ರಲ್ಲ, ಈಗ ಹೋದವ್ರು ಬಂದೇ ಬಿಟ್ಟಿರಲ್ಲ ಅಂತ ಕೇಳಿ. ಇಲ್ಲ, ಭಾರಿ ಅಪಶಕನಾಯ್ತು, ಅದಕ್ಕೆ ಬಂದುಬಿಟ್ಟೆ ಅಂತ ಹೇಳಿ. ಆಗ ಕಯಾದವಿಗೆ ಆಶ್ಚರ್ಯ ಆಯ್ತು, ತಪಸ್ಸನ್ನ ಬಿಡತಕ್ಕಂಥ ಅಪಶಕನ ಏನಾಗಿರ್ಬೇಕು ಇವನಿಗೆ, ಚಕ್ರನೇ ನಮ್ಮ ಮನುಷ್ಯ ಅಂತ ಬರ್ತೀವನು, ಇವನಿಗೇನು ಅಪಶಕನಾಗಿರ್ಬೋದು, ಏನಾಯ್ತು ಏನಾಯ್ತು ಅಂದ್ರೆ, ಇಲ್ಲ ನಾನು ಹೇಳೋದಿಲ್ಲ, ಭಾರಿ ಕೆಟ್ಟ ಅಪಶಕನ ಅಂತ ಹೇಳಿದ್ದ. ಭಾರಿ ಕಟ್ಟೆ ಅಪಶಕನ ಹೇಳಿದ್ರೆ ಏನಿದು ಭಾರಿ ಏನಾಗಿರ್ಬೋದು ಅಂತ ನಮ್ಗೆ ಊಹೆ, ಏನಾಗಿರ್ಬೋದು ಅಂದ್ರೆ, ಇಲ್ಲ ನಾನು ಹೇಳೋದಿಲ್ಲ ಅಂತ ಹೇಳಿದ್ರು. ಬಾಯಲ್ಲಿ ಹೇಳೋದಕ್ಕೆ ನಾಚಿಕೆ ಆಗುತ್ತೆ ಅಂತ ಹೇಳಿದ್ರು. ಹೇಳೋದೇ ಅಪಶಕನಿದ್ದಾಗ ಅವನಿಗೆ ಅವ್ರು ಯಾರೋ ಬೈದಿರ್ತಾರಲ್ಲ, ಈ ಬೈದಿರು ಅಂತ ಹೇಳೋದಕ್ಕೆ ಆಗೋದಿಲ್ರಿ, ನನ್ನ ಬಾಯಿ ಹೊರತಾಗುತ್ತೆ ಅಂತಾರಲ್ಲ, ಅಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ತುಂಬಾ ಸತ್ ಕೆಡ್ತಾನೆ ಅವನು, ಏನಾಯ್ತು ಏನಾಯ್ತು ಅಂತ ಹೇಳ್ತಾನೆ. ಕೊನೆಗೆ ನೀವು ಹೇಳಿದ್ರೆ ಗೊತ್ತಾಗದ ಹೇಗೆ ನನಗೆ ಅಂತ ಹೇಳಿದರೆ, ಆ ಕ್ಷಣದಲ್ಲಿ ನಿರ್ವಾಗಿಲ್ಲ ಅವನು, ಹೇಳಲೇಬೇಕಾಗಿದೆ. ಕೊನೆಗೆ ನೋಡು ಕೈಯಾದು, ನಾನು ತಪಸ್ಸಿಗೆ ಅಂತ ಕೂಡ್ತೇನೆ, ಕೂಡ್ಲಿಕ್ಕೆ ಹೋದ ತಕ್ಷಣ 2 ಗುಬ್ಬಚ್ಚಿಗಳು ಬಂದು ಒಂದು ಮಾತು ಹೇಳಿದವು, ರಾಮರಾಮ ಕೇಳಲೇಬಾರದು ಅಂತ ಹೇಳಿಬಿಟ್ಟು. ಏನು ಅಂತ ಕೇಳಿದ್ರು ಅಂದ್ರೆ, ಓ ಬ್ರಹ್ಮೋ ನಾರಾಯಣಾಯ ಅಂದವತ್ತು ಗೊತ್ತಾಯ್ತಾ, ಅದು ಭಾರಿ ಅಭಿಷೇಕರು ಅವನಿಗೆ, ಅಂದ ಅವನಿಗೆ ಯಾವುದು ಅಭಿಷೇಕರ ಅದು ಒಂದೇ ಭಾರಿ ಅಭಿಷೇಕರ. ಅವನ ಕಲ್ಚರ್ ಹೇಗಿತ್ತು ಯೋಚನೆ ಮಾಡಿ, ಎತ್ತಿಕೊಂಡು ನಮ್ಮ ಕಲ್ಚರ್ ಅದೇ ರೀತಿಯಲ್ಲಿ ಇರೋದು. ಗೊತ್ತು ಏನು ಬರೋ ಸುಮ್ಮನೆ ಇರ್ತಾರೆ, ದೇವರ ಹೆಸರು ಬರೀಬಾರ್ದು ಅಷ್ಟೇ. ಏನು ಬೇಕು ಕಾಗೆ ಕೊಟ್ಬೇಡಿ, ಎತ್ತಿಕೊಂಡು ಕೇರ್ ಮಾಡೋದಿಲ್ಲ. ಏನು ಬೇಕು ನರಸಿಂಹ ನಾರಾಯಣ ಎತ್ತಿಕೊಂಡ್ಬಿಡಿ, ಅವ ಜಾತಿ ಶುರು ಮಾಡ್ತಾರೆ, ಜಾತಿ ಪಂಥ ಧರ್ಮ ಇರ್ಮಾನ್ ಶುರು ಮಾಡ್ತೀವಿ. ಒಂದು ಕಾಣ್ತಿದ್ದೇನೆ ನೀವು ನಿಜ ಚಿತ್ರ ಕಾಲ ಇದೆ. ಹಿರಣ್ಯಕಶಿಪುವಿನ ಕಾಲ ನಮ್ಮ ಕಥೆ, ಇವತ್ತು ನಾವು ಪ್ರತ್ಯಕ್ಷ ಕಾಣತಕ್ಕಂಥ ವಾತಾವರಣ ಇದೆ. ಆ ಕ್ಷಣಕ್ಕೆ ಏನ್ ನಡೀತು ಅಂತ ಹೇಳಿದ್ದ. ಓಂ ನಮೋ ನಾರಾಯಣ ಪೂರ್ತಿ ಹೇಳಿದ ಪುಣ್ಯಕ್ಕನು ಪೂರ್ತಿ ಅಷ್ಟಾಕ್ಷರ ಮಂತ್ರನೇ ಹೇಳಿಬಿಟ್ಟ. ಆ ಕ್ಷಣಕ್ಕೆ ಏನಾಯ್ತಂತೆ, ಪ್ರಹ್ಲಾದ ಇವರಲ್ಲಿ ಕೂತಿದ್ನಲ್ಲ ಕಯಾದೋದ್ರೆ ಪ್ರವೇಶ ಮಾಡಿದನಂತ. ತಮಾಷೆ, ಇವನು ಹಿರಣ್ಯಕಶಿಪು ತಪಸ್ಸಿ ಮುಹೂರ್ತ ನೋಡುತ್ತಿದ್ದಾನೆ. ಒಳಗಿದ್ದ ಪ್ರಹ್ಲಾದ ತಾಯಿ ಗರ್ಭ ಪ್ರವೇಶ ಮಾಡಕ್ಕೆ ಆತ್ಮ ಮುಹೂರ್ತ ನೋಡುತ್ತಿದ್ದಂತೆ. ಒಳ್ಳೆ ಕಾಲದಲ್ಲಿ ಗರ್ಭ ಪ್ರವೇಶ ಮಾಡಬೇಕು ಅಂತ ಕಾಯ್ತಿದ್ದ. ಆತಗೇನು ಒಳ್ಳೆ ಶಕನ ಬೇಕಾಗಿತ್ತು, ಆತನಿಗೆ ಒಳ್ಳೆ ಶಕನ ಬೇಕಾಗಿತ್ತು. ಹಿರಣ್ಯಕಶಿಪುವಿನ ಬಾಯಿಂದ ಒಳ್ಳೆ ಮಾತು ಬರಲಿ, ಒಳ್ಳೆಯವರು ಒಳ್ಳೆ ಶಕನ ಅಂದ್ರೇನು, ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕಿ ಪುತ್ರೋ ಮಂಗಲಂ ಗರುಡಧ್ವಜ. ಅದಕ್ಕಿಂತ ಒಳ್ಳೆ ಶಕನ ಇಲ್ಲ, ದೇವರ ಹೆಸರೇ ಒಳ್ಳೆ ಶಕನ. ದೇವರ ಪುಂಡರೀಕಾಕ್ಷ ಅಂದ್ರೆ ಸ್ನಾನ ಬಿಡುತ್ತಂತೆ, ಅಷ್ಟರ ಮಟ್ಟಿಗೆ ಸಿದ್ಧಿ ಇರೋದ್ರಿಂದ ಅದಕ್ಕಾಯ್ತಿ. ದೇವನ ಬಾಯಿಲಿ ಅಪ್ಪೆ ತಪ್ಪಿ ಹೊರಾಗಿರಲಿಲ್ಲ. ನಾರದ ಅದಕ್ಕೇನು ಮಾಡಿದ್ ನಾರದ್ರೆ ಯಾರು ಗೊತ್ತೇ, ಪ್ರಹ್ಲಾದನ ಗುರುಗಳು, ಶಿಷ್ಯನಿಗೆ ಅನುಕೂಲ ಮಾಡಬೇಕಾಗಿದೆ. ಈಗ ಅದಕ್ಕಾಗಿ ಏನು ಮಾಡಿದ್ರು, ಓಂ ನಮೋ ನಾರಾಯಣ ಅಂತ ಹೇಳಿದ್ರು. ಅನುವಾದ ಮಾಡಲಿಕ್ಕೆ ಅಂತಂದ್ರಲ್ಲ, ಆ ಕ್ಷಣಕ್ಕೆ ಅವನು ಗರ್ಭಪ್ರವೇಶ ಮಾಡಿಬಿಟ್ಟೆ, ಪ್ರಹ್ಲಾದ ಗರ್ಭಪ್ರವೇಶ ಮಾಡಿದ್ದೇನೆ. ಅದಕ್ಕೇನೆ ಅಲ್ಲೇ ಹೇಳ್ತಾರೆ, ಪ್ರಹ್ಲಾದೋ ಜನ್ಮ ವೈಷ್ಣವ. ಪ್ರಹ್ಲಾದ ಯಾವುದೋ ಕಾಲಕ್ಕೆ ವೈಷ್ಣವನಾಗಲಿಲ್ಲ, ಆತನ ಹುಟ್ಟೆ ವೈಷ್ಣವ ದೀಕ್ಷೆಯಿಂದ ಆಯ್ತು. ಅದಕ್ಕೆ ನಮ್ಮಲ್ಲಿ ಪದ್ಧತಿ, ಇವತ್ತು ವಿವಾಹದ ಕಾಲಕ್ಕೆ ತಪ್ತ ಮುದ್ರಾಧಾರಣೆ, ಮದುವೆ ಕಾಲ ಆಯಿತು, ಶ್ರೀಮಂತ, ಆಮೇಲೆ ಚಿಕ್ಕ ಮಗು, ಆಗಲೂ ಗರ್ಭಿಣಿಯರಿಗೆ ಮುದ್ರಾಧಾರಣೆ ಮಾಡಿಸ್ಬೇಕು, ಅಂದ್ರೆ ಒಳಗಿರೋ ಮಗುವಿಗೆ ವೈಷ್ಣವ ಸಂಸ್ಕಾರ ಬೀಳುತ್ತೆ ಅಂತ ಹೇಳುತ್ತಾರೆ. ಇದೆಲ್ಲ ನಿಜವಾದ ಅರ್ಥದಲ್ಲಿ ಎಷ್ಟು ನಮ್ಮ ಜನ ತಮ್ಮ ಶಾಸ್ತ್ರ ದೀಕ್ಷೆಯನ್ನ ರಕ್ತಗತ ಮಾಡಬೇಕು, ಆ ಮಟ್ಟಿಗೆ ಆಳವಾಗಿರಬೇಕು ಅಂತ ಹೇಳುತ್ತಾರೆ. ಜೀವನದಲ್ಲಿ ಒಂದು ಬಾರಿ ಮುದ್ರಾಧಾರಣೆ ಮಾಡಿರೋದ್ರಿಂದ ಇರುತ್ತಾರೆ, ಒಂದು ಬಾರಿಯೂ ಕೂಡ ಗರ್ಭದಲ್ಲೇ ಪ್ರಹ್ಲಾದನಿಗೆ ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಅಷ್ಟಾಕ್ಷರ ಮಂತ್ರದ ದೀಕ್ಷೆ ಬಂತು. ಅದರ ಪ್ರಭಾವದಿಂದ ಪ್ರಹ್ಲಾದ ಮುಂದೇನಾದ ನಾವು ಕಾಣುತ್ತೇವೆ. ಆ ಮೂಲಕವಾಗಿ ಗರ್ಭಸ್ಥರಾಗಿದ್ದಾಗ ಈ ದೀಕ್ಷೆ, ಭಾಗವತಾದಿಗಳ ಶ್ರವಣ ಅದೆಲ್ಲ ಮಾಡುತ್ತಿದ್ದರೆ ನಿಜವಾದಂಥ ಶುದ್ಧ ವಿಚಾರಗಳು ಆ ವಯಸ್ಸಿಗೆ ತಲುಪೋದ್ರಿಂದ ಅವನು ಶ್ರೇಷ್ಠವಾದ ವ್ಯಕ್ತಿಯಾಗ್ತಾನೆ ಎಂಬುದಕ್ಕೆ ಇದೆಲ್ಲ ಪೂರ್ವಭಾವಿಯಾದಂಥ ನಿರೂಪಣೆಗಳು. ಆಮೇಲೆ ಹಿರಣ್ಯಕಶಿಪು ಮತ್ತೆ ತಪಸ್ಸುಕೊಟ್ಟ ಇನ್ನೊಂದು ದಿವಸ ಯಾವ ಜ್ಞಾನ ಆಗಲಿಲ್ಲ ಅವನಿಗೆ. ಯಾತಕ್ಕೆ ಅಂದ್ರೆ ಅಲ್ಲಿ ಕೇಳೋ ವ್ಯಕ್ತಿ ಇಲ್ಲ, ಜನ ತಪ್ಪು ತಿಳ್ಕೊಂಡಿದ್ರು. ಹಿರಣ್ಯಕಶಿಪು ಕೇಳೋ ಯೋಗ್ಯತೆ ಇಲ್ಲ, ಒಳಗಿದ್ದ ಪ್ರಹ್ಲಾದನಿಗೋಸ್ಕರ ಹೇಳಿಸಿದ್ದ ಅದನ್ನ. ಈಗಿಲ್ಲ, ಏ ಇದ್ರಲ್ಲಿ ಅದರೇ ಇಲ್ಲ ಅದಕ್ಕೆ. ಅಂದ್ರೆ ಪ್ರಹ್ಲಾದನ ಗರ್ಭ ಪ್ರವೇಶಕ್ಕೆ ಅನುಕೂಲ ಮಾಡಿಕೊಂಡಕ್ಕೆ ದೇವತೆಗಳು ಮಾಡಿದ ವ್ಯವಸ್ಥೆ ಇದ್ದವಳು. ಈ ಪ್ರಹ್ಲಾದ ಮಾಡಿಕೊಂಡ ವ್ಯವಸ್ಥೆ ಅಲ್ಲ, ದೇವತೆಗಳು ಮಾಡಿದ ವ್ಯವಸ್ಥೆ. ಅದಕ್ಕೆ ಹೇಳ್ತಾರೆ, ನಾವು ದೇವರಲ್ಲಿ ಭಕ್ತಿ ಮಾಡಿಕೊಂಡಿದ್ರೆ ನಮಗೆ ಇವನೇ ಒಳ್ಳೇದಾಗಬೇಕು, ದೇವತೆಗಳು ಅವರು ಪ್ಲಾನ್ ಮಾಡ್ತಾರೆ ಅಂತ. ನಾವೇ ಯೋಚನೆ ಮಾಡೋದಾಗಿಲ್ಲ. ಪ್ರಾರಂಭ ಮಿಥ್ಯೆ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ. ನಾವು ದೇವರ ಆರಾಧನೆ ಮಾಡ್ತೇವೆ ಸಂಕಲ್ಪ ಮಾಡಿ ಕೆಲಸ ಹೇಗೆ ನಡೆದೋಗುತ್ತದೆ, ಹೂವೆತ್ತೆ ಕೆಲಸ ಆಗುತ್ತೆ ಅಂತ ಹೇಳಿದ್ದ. ನಮಗೆ ಕಷ್ಟ ಕಷ್ಟ ಅರಸ್ತಾ ಇರುತ್ತಾನೆ ಮುಗಿದೋಗ್ಬಿಟ್ಟಿದೆ. ಇದು ನಿಜವಾದ ಅರ್ಥದಲ್ಲಿ ದೈವಿಕ ಕಾರ್ಯಗಳಿಗಿರತಕ್ಕಂತಹ ದೇವತೆಗಳ ಸಹಕಾರ ಅನುಗ್ರಹ ಅನ್ನೋದಕ್ಕೆ ಸಾಕ್ಷಿ ಇದು. ಮುಂದೆ ಪ್ರಹ್ಲಾದ ಗರ್ಭದಲ್ಲಿ ಬೆಳೆದ, ಆ ಕಾಲಕ್ಕೆ ಮತ್ತೊಂದು ಅನುಗ್ರಹ ಬಂತ ಆತನಿಗೆ. ಇಂದ್ರದೇವರಾಗ ಬಂದು ಹಿರಣ್ಯಕಶಿಪುವಿನ ರಾಜಧಾನಿಯನ್ನು ಮುತ್ತಿ ಕಯಾದ ದೇವಿಯನ್ನ ಸೆರೆ ಹಿಡ್ಕೊಂಡು ಕರ್ಕೊಂಡು ಹೋದ್ರು. ಅನೇಕರು ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ, ಇಂದ್ರದೇವರು ಒಳ್ಳೆ ಸಮಯ ಇದು, ಕಯಾದ ದೇವಿಯನ್ನ ಅಪಹರಿಸ್ಬಿಟ್ರು. ಇಂದ್ರದೇವರನ್ನ ಪರಸ್ತ್ರೀ ಕಾಮಕರು ಅನ್ನೋ ಕೆಟ್ಟ ಚಿತ್ರ ಕೊಟ್ಟ ಜನಗಳು ಸಾಕ್ಷಿ, ತುಂಬಾ ಜನ ಇದ್ದಾರೆ. ಅಲ್ಲ ಕಾಮಕರು ಹಾಗೆ ಹೀಗೆ ಅದಲ್ಲ, ಇಂದ್ರದೇವರು ಬಹಳ ದೊಡ್ಡ ಚೇತನ, ಸಾಮಾನ್ಯರಲ್ಲ ಇಂದ್ರದೇವರು ಅಂತ ಕೇಳಿದರೆ ಇಂದ್ರಕಾಮರು ಸಮ. ಗರುಡಶೇಷ ರುದ್ರರಾದ ಮೇಲೆ ತಾರತಮ್ಯದಲ್ಲಿ ಅವರದೇ ಸ್ಥಾನ. ಅಂಥವರ ಬಗ್ಗೆ ನಾವು ಕ್ಷುಲ್ಲಕ ಮಾತಾಡಲಿಕ್ಕೆ ಬರೋದಿಲ್ಲ. ಕೆಲವು ಪ್ರಸಂಗಗಳಲ್ಲಿ ಪ್ರಾರಬ್ಧವಶ ಭಗವದ್ ಅನುಗ್ರಹದಿಂದ ಇಚ್ಛೆಯಿಂದ ಹಾಗೆ ಮಾಡಿದ್ದಾರೆ ಹೊರತು ಅವರ ಅತ್ಯುತ್ತಮವಾದಂತಹ ವ್ಯಕ್ತಿತ್ವದ ಮಹಾನುಭಾವರು. ಕಯಾದ್ರ ದೇವಿಯನ್ನು ಕೆಟ್ಟ ಉದ್ದೇಶದಿಂದ ಕರ್ಕೊಂಡು ಹೋಗಲಿಲ್ಲ. ಅವರು ಒಣಗಿದ್ದ ಪ್ರಹ್ಲಾದನಿಗೆ ನಾರದರ ಉಪದೇಶ ಆಗಬೇಕಾಗಿತ್ತು, ಆದರೆ ಹಿರಣ್ಯಕಶಿಪುವಿನ ಸಾಮ್ರಾಜ್ಯವನ್ನು ಸಾಧ್ಯ ಇರಲಿಲ್ಲ. ಅದಕ್ಕೆ ಕಯಾದವನ್ನ ನಾರತಮ್ಯದಲ್ಲಿ ನಾರದರಿಗಿಂತ ತುಂಬೆ ಮೇಲಿದ್ದಾರೆ ಇಂದ್ರದೇವರು, ನಾರದರಿಗೆ ಅನುಕೂಲ ಮಾಡಿಕೊಡಬೇಕು ಅಂತೇಳಿ ಕರ್ಕೊಂಡು ನಾರದರ ಆಶ್ರಮಕ್ಕೆ ಒಪ್ಪಿಸಿಬಿಡುತ್ತಾರೆ. ನಾರದರು ತಮ್ಮ ಆಶ್ರಮದಲ್ಲಿ ಇಟ್ಕೋತೇವೆ ಅಂತ ಹೇಳುತ್ತಾರೆ. ಇಂದ್ರದೇವನೇನಾದರೂ ಬಲಾತ್ಕಾರ ಮಾಡಬೇಕು ತಪ್ಪೇ ಇಚ್ಛೆ ಇದ್ರೆ ತಪ್ಪಲಿಕ್ಕೆ ನಾರದರಿಗೆ ಆಗೋದಿಲ್ಲ. ಆಚಾರ ಹೇಳ್ತಾರೆ, ದೊಡ್ಡವರು ಸಂಕಲ್ಪ ಮಾಡಿದರೆ ಸಣ್ಣವರು ಆಫೀಸರ್ ಹೇಳ್ತಾರೆ ಸೈನ್ ಮಾಡುವಂತ, ಕ್ಲರ್ಕ್ ಏನ್ ಮಾಡಿದ್ರು ಮಾಡ್ಲಿಕ್ಕೆ ಎಲ್ಲ ತಾಡಕ್ ಆಗೋದಿಲ್ಲ. ಇಲ್ಲ ಹೇಳ್ತಾರೆ ಬರೋದಿಲ್ಲ ಸರ್ ಅಂತಾರೆ, ನೀನೇನೇ ಮಾಡು ಅಂತ ಹೇಳ್ತಾರೆ. ಹೌದು, ಮುಂದೆ ಏನಾರಾಗಲಿ ಕೇಸು ಆಗುತ್ತೋ ಅವ್ರು ಕೇಳಲೇಬೇಕು. ಇದು ಹೈಯರ್ ಆಫೀಸರ್ನೇ ಎದುರಾಕೊಳ್ಳಕ್ ಆಗೋದಿಲ್ಲ. ಇಂದ್ರದೇವ್ ಇಷ್ಟು ಮೇಲಿದ್ದಾರೆ, ಅವರ ಸಂಕಲ್ಪ ಇದ್ದಿದ್ದ ಕಯಾದವರು ಬಯಸಿ ಅವರು ಬಂದಿರಲಿಲ್ಲ, ಪ್ರಹ್ಲಾದರ ಉದ್ಧಾರ ಬಯಸಿ ಬಂದಿದ್ರು. ಆದ್ರಿಂದ ಆಗಿದ್ದೇನೋ ಅವರು ದಾರದರಿಗೆ ಒಪ್ಪಿಸಿದ್ರು. ದಾರದರು ಪಾಠ ಶುರು ಮಾಡಿದರು. ಕಯಾದು ಕೂತಿದ್ದಾಳೆ ಗರ್ಭದಲ್ಲಿ, ಪ್ರಹ್ಲಾದ ಅಲ್ಲಿ ತಪಸ್ ಮಾಡ್ತಿದ್ದಾರೆ. ಎರಡನೇ ಕಶಿಪು ಏನಂತ, ನಾರಾಯಣನ ದ್ವೇಷವನ್ನು ಒಳಗೊಂಡು ತಪಸ್ ಮಾಡ್ತಿದ್ದಾನೆ, ನಾರಾಯಣನ ಭಕ್ತಿಯಲ್ಲಿ ಉಪದೇಶ ಮಾಡ್ತಿದ್ದ. ಅಪ್ಪ ಭಗವದ್ವೇಷದ ಪ್ರಾಕ್ಟೀಸ್ ಮಾಡಿದರೆ ಮಗ ಭಗವದ್ಭಕ್ತಿ ಪ್ರಾಕ್ಟೀಸ್ ಮಾಡುತ್ತಿದ್ದ. ಇದು ನಿಜವಾದ ಅರ್ಥದಲ್ಲಿ ಬಹಳ ರೋಮಾಂಚಕವಾದಂತಹ ಘಟನೆ. ಕೊನೆಗೆ ಆ ಕಡೆ ತಪಸ್ ಮುಗಿತು, ಇಲ್ಲಿವ್ರ ಪಾಠ ಮುಗಿತು, ಎರಡು ಅಡ್ಜಸ್ಟ್ ಆಯ್ತು. ತಂದೆಯ ತಪಸ್ಸು ಇವ್ರದ ತತ್ತಿ ತಪಃ ತತ್ತಿ ತಪಃ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯಂ. ಅಧ್ಯಯನ ರೂಪವಾದ ತಪಸ್ಸನ್ನ ಪ್ರಹ್ಲಾದ ಮಾಡಿದ, ಅಲ್ಲಿ ಹರಿದ್ವೇಷ ರೂಪ ತಪಸ್ಸನ್ನ ಹಿರಣ್ಯಕಶಿಪು ಮಾಡಿದ, ಕೊನೆಗೆ ಅಲ್ಲಿ ಬ್ರಹ್ಮದೇವರು ವರ ಕೊಟ್ಟರು, ವಾಪಸ್ ಬಂದ. ಇಲ್ಲಿ ತಕ್ಷ್ಟ ಕೈಯಾದನ್ನು ಕರ್ಕೊಂಡು ಬಂದ, ಪ್ರಹ್ಲಾದ ಕೊಟ್ಟಿದ. ಅಂದರೆ ಒಂದು ದೃಷ್ಟಿಯಿಂದ ಇಬ್ಬರ ಸಾಧನೆ ಒಟ್ಟೊಟ್ಟಿಗೆ ಆಗಿಬಿಟ್ಟಿದೆ. ಹಿರಣ್ಯಕಶಿಪುವಿನ ಸಾಧನೆ ಆ ರೀತಿ ಆಯಿತು, ಪ್ರಹ್ಲಾದರ ಸಾಧನೆ ಈ ರೀತಿ ಆಯಿತು. ಮುಂದೆ ನಾಲ್ಕು ನಿಜ ಆರು ವರ್ಷಗಳು ಕಳೀತಾ ಇದೆ. ಪ್ರಹ್ಲಾದನನ್ನ ಬಹಳ ಪ್ರೀತಿಯಿಂದ ಸಾಕಿದ, ಎಂಥ ದುಷ್ಟರಿಗೂ ಮಕ್ಕಳ ಮೇಲೆ ಪ್ರೀತಿ ಇರುತ್ತೆ, ಸಾಕಿದ. ಮುಂದೆ ಸ್ಕೂಲಿಗೂ ಸೇರಿಸಿದ. ಅಲ್ಲಿ ನೋಡಿದರೆ ನಾವು ಭಾಗವತಲ್ಲಿ ಕೇಳೋ ಹಾಗೆ ವಿಚಿತ್ರ ವಾತಾವರಣ ಶುರುವಾಯಿತು. ಪ್ರಹ್ಲಾದ ಏನು ಓದಿದ್ದಿ ಅಂತ ಕೇಳೋದಕ್ಕೆ ಶುರು ಮಾಡಿದ. ಅಲ್ಲಿ ಒಂದೇ ಮಾತನ್ನು ಕೇಳಿದ್ರೆ ಹತ್ತಾರು ಮಾತು ಕೇಳ್ತಾನೆ. ಪ್ರಹ್ಲಾದ, ಮನುಷ್ಯನಿಗೆ ವಿದ್ಯೆಗಿಂತ ದೊಡ್ಡದು ಯಾವುದೂ ಇಲ್ಲ, ಹಿರಣ್ಯಕಶಿಪುವಿನ ಪಾಠಗಳಲ್ಲ ಕೂಡ ಮೊದಲು ನೀನು ವಿದ್ಯೆ ಕದಿಲಿಂದ ಕಲಿಸಿದ್ದೇನೆ, ವಿದ್ಯೆ ಒಂದು ಬಂದರೆ ಎಲ್ಲ ಬಂದಾಗಲೆಕ್ಕ. ನಮ್ಮ ವಿದ್ಯೆ ಅಂದರೆ ಸಾಮಾನ್ಯ ವಿದ್ಯೆಯಲ್ಲ, ನಾವೆಲ್ಲ ಧನಧಾನ್ಯಾದಿಗಳ ಬಗ್ಗೆ ಬಹಳಷ್ಟು ಎಚ್ಚರ ವಹಿಸಬೇಕು. ಗೊತ್ತಾಗಿರ್ತಾರೆ ನಮ್ಮ ಮಕ್ಕಳನ್ನು ತಯಾರು ಮಾಡಿದೆ, ಅದಕ್ಕೋಸ್ಕರ ಒಳ್ಳೆ ಸಂಪಾದನೆ ಮಾಡಬೇಕು, ಆ ಥರ ತಯಾರು ಮಾಡಿ ಭಕ್ತಿ ಬರಬೇಕು ಅಂತ ಪ್ಲಾನ್ ಮಾಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಹಿರಣ್ಯಕಶಿಪುವಿನ ಸಿಲೆಬಸ್ ಇದ್ದಿದ್ದ ಹಾಗೆ ಸಾಕಷ್ಟು ಸಂಪಾದನೆ ಮಾಡಬೇಕು, ಮನೆಗಿನೇ ಕಟ್ಟಬೇಕು, ನಾನು ಸಾಮ್ರಾಜ್ಯ ಬೆಳೆಸಬೇಕು. ಆ ರೀತಿ ನೀನು ಓದಿಸ್ತಾ ಇದ್ದೇನೆ, ಏನು ಓದಿದಿ ಅಂತ ಕೇಳಿ. ಏನು ಓದಿದಿ? ಇಹಲೋಕದೊಳಗೆ ನಾವು ಸಂಪೂರ್ಣವಾಗಿ ಪ್ರಹ್ಲಾದ ನೋಡಿ, ಬರೀ ಭಾಗವತ ಓದಿದಾಗ ಏನು ಓದಿ ಅಂತ ಕೇಳಿದ ತಕ್ಷಣ ಹಿತ್ವಾತ್ಮಪಾತಂ ಗೃಹವಂಧ ಕೂಪಂ ವನಂಗತೋ ಯತ್ ಹರಿಮಾಶ್ರಯ ಅಂತ ಅಲ್ಲಿ ಹೇಳಿಬಿಡ್ತ. ಅಪ್ಪ ಧನಾನ ಬಿಡಬೇಕು, ಕಾಡಿಗೆ ಹೋಗ್ಬೇಕು, ದೇವರು ನಡೀಬೇಕು ಅಂತೆ. ಇಪ್ಪ ನರಸಿಂಹ ಪುರಾಣದಲ್ಲಿ ಇಂಟರ್ನೆಷನ್ ಸಿಗುತ್ತದೆ. ಇಷ್ಟೊತ್ತು ಏನು ಕೇಳಿದ? ಧನ ಭಾರಿ ಮುಖ್ಯ ಅಂತ ಹೇಳಿದ್ದ ಕನೆಕ್ಷನ್ ನನಗೆ. ಅಪ್ಪ ಧನ ಬಿಟ್ಟು ಕಾಡಿಗೆ ಹೋಗ್ಬೇಕು ಅಂತ ಆಗ್ತೇಳಿ. ಇಷ್ಟೊತ್ತು ತಂದೆ ಹೇಳಿದ್ದೇನೆ ಎಕ್ಸಾಕ್ಟ್ಲಿ ಆಪೋಸಿಟ್ ಹೇಳ್ತಾರೆ. ಭಾಗವತದಲ್ಲಿ ಸುಮ್ಮನೆ ಹೇಳಿದ ಅಂತ ಅನಿಸ್ತದೆ ನಮಗೆ. ಅಲ್ಲಿ ಯಾಕೆ ಭಾಗವತದಲ್ಲಿ ಬರದಿಲ್ಲ ಅಂದ್ರೆ ಎಲ್ಲಾ ಪುರಾಣ ಸೇರಿ ಒಂದು ಯೂನಿಟ್ ಅದು, ಇಲ್ಲಿ ಓದ್ಕೋಬೇಕು ಆ ವಿಚಾರಗಳೆಲ್ಲ. ಎರಡನೇ ಕಶಿಪು ಯಾರಿ ಅವನ ಧನದ ಬಗ್ಗೆ ಎಷ್ಟು ಆಸಕ್ತಿ ಇತ್ತು, ಯಾವ ಟೈಪ್ ಎಜುಕೇಶನ್ ಎಕ್ಸ್ಪೆಕ್ಟ್ ಮಾಡಿದ್ದ ಅವನು, ಅದನ್ನೆಲ್ಲ ಹೇಳಿಕೊಂಡ. ಪ್ರಹ್ಲಾದ ಶುರು ಮಾಡಿದ, ಅಪ್ಪ ಅದು ಸರಿಯಲ್ಲ, ಧನಧಾನ್ಯಗಳು ಏನು ಮಹಾ, ಅದಿರುತ್ತೆ ಹೋಗುತ್ತೆ, ಯಾವುದು ಶಾಶ್ವತ ಇವತ್ತು, ಶುರು ಮಾಡಿಬಿಡ್ತಾನೆ. ಎರಡನೇ ಕಶಿಪು ಶಾಕ್ ಆಗಿರುತ್ತೆ, ಏನಿದು, ನಮ್ಮ ಮನೆಯಲ್ಲಿ ಯಾರು ಈ ಮಾತಾಡಿದ್ದಿಲ್ಲ ಅಂತ ಹೇಳ್ತಾನೆ. ಪಾಪ, ನಮ್ಮ ಮನೆಯಲ್ಲಿ ಯಾರು ಈ ಮಾತಾಡಿದವರೇ ಇಲ್ಲ, ನಮ್ಮ ಆದರ್ಶನೇ ಅಲ್ಲ ಇದು, ನಮ್ಮ ಕುಲಧರ್ಮ ಅಲ್ಲ ಇದು, ಬೇರೆ ಕಡೆ ಏಕಾಚಿ ಕುಲಧರ್ಮ ಅಲ್ಲ ಕೆಲವರಿಗೆ, ನಮ್ಮ ಮನೇಲಿ ಯಾರು ಮಾಡಿದ್ದಲ್ಲ ಏಕಾಚಿ, ಇವ್ರು ಯಾಕೆ ಮಾಡ್ತಾರೆ ಅಂತ ಆ ಟೈಪ್ ಕೇಳಿದ್ರೆ ಗಾಬರಿ ಆಗ್ಬಿಡ್ತಾರೆ, ಏನೋ ಮಾಡಬಾರದು ಮಾಡ್ತಿದ್ದಾನೆ ಅವನು ಅಂತೆ. ಅವನು ಹಾಗೆ ನಮ್ಮ ಕುಲಧರ್ಮ ಅಲ್ಲ ಇದೆಲ್ಲ ಕೂಡ, ಧನಕ್ಕಾಗಿ ಬದುಕಬೇಕಾಗಿದ್ದು ನಮ್ಮ ಕುಲಧರ್ಮ, ಅದನ್ನು ಬಿಟ್ಟು ಧನ ಬಿಡು ಅಂತ ಹೇಳ್ತಾರಲ್ಲ, ಎಂತ ಮಗ ಇವನು ಅಂತೇಳಿ ಚಂಡಾವರಕರನ್ನು ಕರೆದು ಸರಿಯಾಗಿ ಹೇಳ್ಕೊಂಡು ಈಗೆಲ್ಲ ಹೇಳಬಾರದು, ನಮ್ಮ ಕುಲವಿದ್ಯೆ ಅವನಿಗೆ ಬರಬೇಕು ಅಂತ ಹೇಳಿ ತಕ್ಷಣ ಹೋಗ್ತಾರೆ. ಸ್ವಲ್ಪ ದಿವಸ ಆಗತ್ತೆ, ಮತ್ತೆ ಪ್ರಹ್ಲಾದನ ಕರೀತಾನೆ. ಈ ಸತ್ಯ ಭಾರಿ ಪ್ರೀತಿ ಪ್ರಹ್ಲಾದನ ಮೇಲೆ. ಪ್ರಹ್ಲಾದ ಸರಿಯಾಗಿ ಓದಿದ್ದೆ ಹೌದಲ್ಲೋ, ಮತ್ತೆ ಮತ್ತೆ ಚಂದ್ರಾಭರಣ ಕೇಳ್ತಿದ್ದ, ಹೇಗೆ ಓದ್ತಿದ್ದಾನೆ ಅಂತ ಕೇಳಿದ. ಅದು ಭಾಗವತದಲ್ಲಿ ಬರೋದಿಲ್ಲ, ಇಲ್ಲಿ ಹೇಗೆ ಕೇಳಿದ್ರೆ ಇದು ಮಗ ಭಾರಿ ಬುದ್ಧಿವಂತ, ಒಂದು ತಕ್ಷಣ ಹೇಳಿದ್ದಲ್ಲೇ ನೋಡ್ಕೊಂಡ್ಬಿಡ್ತಾರೆ, ಭಾರಿ ಹೊಳಿಬಿಟ್ರಂತ ಅವ್ರು. ಭಾರಿ ಖುಷಿಯಾಗಿತ್ತು. ಪ್ರಹ್ಲಾದ ಏನು ಓದಿದೆ ಅಂತ ಹೇಳಿದ ತಕ್ಷಣ, ಅಪ್ಪ ನನಗೆ ಈಗ ಅರ್ಥವಾಯ್ತು, ಮೊದಲು ಹೇಳಿದ್ನಲ್ಲ ಅದನ್ನು ಖಚಿತವಾಗ್ತಾ ಇದೆ, ಇನ್ನೂ ನನಗೆ ಪರಿಪಾಕ ಬಂದಂತೆ ಎಲ್ಲ, ನಾನು ಹೇಳಿದ್ದು ಸತ್ಯ, ಇದೆಲ್ಲ ನಶ್ವರ, ಯಾವುದು ನಮ್ಮಿಂದ ಬರೋದಿಲ್ಲ, ಬರತಕ್ಕಂಥದ್ದು ಜ್ಞಾನ ಒಂದೇ, ಭಗವಂತ ಅನುಗ್ರಹ ಒಂದೇ, ಅಂತ ಶ್ರೀಹರಿ ಅನುಗ್ರಹದಿಂದ ಮಾತ್ರ ಬದಲಿಗೆ ಸಾಧ್ಯ ನಾವು. ಆದ್ರಿಂದನೇ ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯ ಮಾತ್ಮ ನಿವೇದನ ಶುರು ಮಾಡಿಬಿಡ್ತಾನೆ. ಆಗ ಭಾರಿ ಸಿಟ್ಟು ಬರುತ್ತೆ ಹಿರಣ್ಯಕಶಿಪುವಿಗೆ, ಏನಿದು ಪ್ರಹ್ಲಾದ, ಏನ್ ಮಾಡ್ತಿದ್ದೆ ನೀನೀಗ, ನೀನು ವಿಷ್ಣು ಸ್ತೋತ್ರ ಮಾಡ್ತಾ ಇದೀಯಾ, ಇದು ಹೇಗಿದೆ ಗೊತ್ತಾ ಅಂತ ಹೇಳಿದ್ರು. ನಿನ್ನ ಬಾಯಲ್ಲಿ, ನಮ್ಮ ಮನೆತನದ ನಿಮ್ಮ ಬಾಯಲ್ಲಿ ವಿಷ್ಣು ಸ್ತೋತ್ರ ಬರೋದು ಹೇಗಿದೆ ಅಂದ್ರೆ, ದೃಷ್ಟಾಂತ ಕೊಡ್ತಾರೆ, ಇದು ಅಲ್ಲಿ ಬರೋದು ಇಲ್ಲಿ ಹೇಳ್ತಾರೆ. ಏನು ಅಂದ್ರೆ, ಇಲಿಗಳು ಹಾವಿನ ನೋಡಿದಾಗಿದೆ ಅಂತ ಹೇಳ್ತಾರೆ. ಇಲಿಗಳು ಬೆಕ್ಕಿನ ಸ್ತೋತ್ರ ಮಾಡಿದಾಗತ್ತೆ, ಹಾವುಗಳು ಗರುಡ ಸ್ತೋತ್ರ ಮಾಡಿದಾಗತ್ತೆ, ಶತ್ರುಗಳು ತಾನೆ ಬೈಬೇಕು ನ್ಯಾಯವಾಗಿ. ಸ್ತೋತ್ರ ಆಪೋಸಿಟ್ ಪಾರ್ಟಿ ಅವ್ರು ಗೌರ್ಮೆಂಟ್ ತಗೊಂಡ್ಬಿಟ್ರೆ ಗತಿ ಏನು, ನಿರ್ಬಂಧ ಇರಬೇಕಲ್ಲ, ಬಹಳ ಅನ್ಯಾಯ ಇದು, ಹೀಗೆಲ್ಲ ಮಾಡಬಾರದು. ನೀನು ತಪ್ಪು ತಿಳ್ಕೊಂಡಿದ್ದೆ ಅಂದ್ರೆ ಅಪ್ಪ ನಾನು ತಿಳ್ಕೊಂಡಿರೋದೇ ಸರಿಯದು, ನೀನೇ ತಪ್ಪು ತಿಳ್ಕೊಂಡಿದ್ದೆ ಅಂತ ಹೇಳಿದನಂತೆ. ಎರಡನೇ ಕಶಿಯು ಭಾರಿ ಸಿಟ್ಟು ಬಂದಾಗ ಆಗ ಹೇಳ್ತಾನೆ, ನೀವು ನಾವು ಇದು ಬಿಡಿ, ಅಲ್ಲಿ ಬರೀ ಕೊಲ್ಲಿ ಅಂತ ಅಲ್ಲಿ ಹೇಳಿದರೆ ಇವನು ತುಂಡು ತುಂಡು ಮಾಡಿ ಹಾಕಿಬಿಡಿ, ಇವರು ಸರ್ವನಾಶ ಮಾಡಿಬಿಡಿ, ಇವನು ನನ್ನ ಮಗನಲ್ಲ, ಕುಲದ್ರೋಹಿ ಅಂತ ಬೈದು ಅವನ ರಾಕ್ಷಸರ ಕೈಯಲ್ಲಿ ಕೊಟ್ಟಂತೆ ಅವರೆಲ್ಲದೂ ಭಾಗವತದೊಳಗೆ ಐದಾರು ಶ್ಲೋಕದಲ್ಲಿ ಮುಗಿಸಿಬಿಡ್ತಾರೆ. ಚೈತಾರಕ್ಷ ಯುಗದಲ್ಲಿ ಏನೇನು ಮಾಡಿದ್ರೆ ಏನಾಯ್ತು ಅಂತೆ. ಇಲ್ಲಿ ಹಾಗಲ್ಲ, ಅಧ್ಯಾಯಗತ್ತೆ ಹೇಳ್ತಾರೆ, ಅಧ್ಯಾಯಗತ್ತೆ ವರ್ಣನೆ ಮಾಡ್ತಾರೆ. ಎಲ್ಲೆಲ್ಲಿ ಹೋಯ್ದ್ರು ಫಸ್ಟ್, ಏನೇನು ಮಾಡಿದ್ರು, ಆನೆ ಕಾಯಿಲೆ ಕೃತಕ್ಕೆ ಹೋದ್ರು, ಆನೆ ಬಂತು ತುಡಿದೆ ವಾಪಸ್ ಹೋಯ್ತು, ಇದೆಲ್ಲ ಹೇಳೋದಿಲ್ಲ. ಭಾಗವತದಲ್ಲಿ ಏನೂ ಆಗಲಿಲ್ಲ ಅಂತ ಹೇಳ್ಬಿಡ್ತಾರೆ. ಇಲ್ಲಿ ಬಂದ್ರೆ ಆನೆಗಳು ತುಳಿಲಿಕ್ಕೆ ಹೋಗಲಿಲ್ಲ. ಎಂತೆಂತ ವಿಷವನ್ನು ಪಾನ ಮಾಡ್ತಕ್ಕೋದ್ರು ಕೂಡ ಪ್ರಹ್ಲಾದನೆ ಯಾವ ವಿಕಾರವೂ ಆಗಲೇ ಇಲ್ಲ. ನಗನಗತ ಎದ್ದುಬಿಟ್ಟಿದ್ದಾನೆ ಪ್ರಹ್ಲಾದ. ನರಸಿಂಹದೇವರು ಸ್ತೋತ್ರ ಮಾಡುತ್ತಾನೆ, ಎಲ್ಲ ಆಪತ್ತನ್ನು ಗೆಲ್ತಾ ಹೋಗ್ತಾನೆ. ಹಾವುಗಳಿಂದ ಕಚ್ಚಿಸ್ತಾರೆ, ಮರ್ಮಸ್ಥಾನಗಳಿಗೆ ಚುಚ್ಚುತ್ತಾರೆ. ಏನು ಮಾಡಿದ್ರು ಕೂಡ ಪ್ರಹ್ಲಾದ ಕೇವಲ ಭಗವಂತನ ಧ್ಯಾನ ಮಾಡುತ್ತಾ ಒಂದೊಂದನ್ನೇ ಗೆಲ್ತಾ 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 ಹೋಗ್ತಾನೆ. ಸಮುದ್ರದಲ್ಲಿ ಹಾಕಿದ್ರೆ ಅದು ಬಂದು ಅತಿ ಬಿಸಾಕಿ ತಡೆಗೆ ಬಿಟ್ಟು ಹೋಗ್ಬಿಡುತ್ತೆ. ಎಲ್ಲ ಯೋಚನೆ ಮಾಡಿದರಂತೆ, ಇದೆಲ್ಲ ಏನಿದು, ನಾನು ಅಂದ್ಕೊಂಡಿದ್ದೇನು, ಆಗ್ತಿರೋದೇನು. ಆಗ್ಲೇನೆ ಬೇರೆ ಪುರಾಣದ ಮಾತಾಡಿದ್ದು, ಅದು ಏನು ಮಾಡಿದ್ರು ಸಾಯ್ತಾ ಇಲ್ಲಲ್ಲ ಇವನು. ಬ್ರಹ್ಮದೇವರು ನಾನು ಹೊರ ಕೇಳಿದ್ದು, ನಾನು ಏನ್ ಮಾಡಿದ್ರು ಸಾಯ್ಬಾರದು ಅಂತೇಳಿ. ಇವನು ಏನ್ ಮಾಡಿದ್ರು ಸಾಯ್ತಾ ಇಲ್ಲ ಅಂದ್ರೆ ಬ್ರಹ್ಮದೇವರು ನನಗೆ ಹೊರ ಕೊಡೋದ್ರ ಬದಲು ವಂಶಕ್ಕೆ ಕೊಟ್ಟು ಬಿಟ್ಟರು ಇರೋದು ಗಾಬರಿ ಆಯ್ತು. ಎಲ್ಲರೂ ಹಾಗೆ ಆಗಿಬಿಡಿ ಅಂತ ಹೇಳಷ್ಟು ಮಟ್ಟಿಗೆ ಗಾಬರಿ ಆಗಿಬಿಟ್ಟು ಯೋಚನೆ ಮಾಡಿದ. ಆಗ ಅವ್ರು ಹೇಳ್ತಾರೆ, ಶ್ರದ್ಧಾಬರ್ಕರು ಇಲ್ಲ ಇಲ್ಲ ಹಾಗೆಲ್ಲ ಮಾಡಬಾರದು, ಇನ್ನು ಹುಡುಗ ಅವನು ಪಾಪ, ಮುಂದೆ ನಾವೆಲ್ಲ ಸರಿ ಮಾಡಲಿಕ್ಕೆ ಬರುತ್ತೆ, ಅವಸರ ಪಡಬೇಡ ಅಂತ ಹೇಳಿದಾಗ ಆಯ್ತು ಅಂತ ಕಳಿಸಿಕೊಡ್ತಾನೆ. ಆಗ ಪ್ರಹ್ಲಾದ ಅನೇಕ ರೀತಿಯಲ್ಲಿ, ಮೊದಲಿಗೆ ಅಲ್ಲಿ ಬರೋದು ದೈತ್ಯ ಬಾಲಕರು ಹೇಳಿದಂತೆ, ಇಲ್ಲಿ ಹಾಗೆ ಬರೋದಿಲ್ಲ, ಮಂತ್ರಿಗಳು ಹೇಳಿದರಂತೆ. ಈ ಬರೀ ಗುರುಗಳ ಪಾಠ ಉಪಯೋಗಕ್ಕೆ ಬರೋದಿಲ್ಲ, ನೀವೊಂದು ಸ್ವಲ್ಪ ಅವನಿಗೆ ಹೇಳಿ ಅಂತ ಕಳಿಸಿಕೊಡ್ತಾನೆ. ಮಂತ್ರಿಗಳನ್ನು ಕಳಿಸಿಕೊಡ್ತಾನೆ, ಮಂತ್ರಿಗಳೆಲ್ಲ ಪ್ರಹ್ಲಾದ ಹೇಳ್ತಾರೆ ನೀ ನಾರಾಯಣ ಅನ್ನಬಾರದು ಅಂತ ಹೇಳಿದರೆ, ಅವರು ಉಪದೇಶ ಶುರು ಮಾಡ್ತಾರೆ. ಪ್ರಹ್ಲಾದ ನೀ ಹಾಗೆಲ್ಲ ಅನ್ನಬಾರದು, ನಾರಾಯಣ ಅಂತಲೇ ಅನ್ನಬೇಕು, ಅವರು ಹೇಳಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಪ್ರಹ್ಲಾದರ ದೀಕ್ಷೆ ಎಲ್ಲಾ ಕಡೆಗೂ ವ್ಯಾಪಿಸಿತ್ತು ಮೊದಲು ವರ್ಣನೆ ಮಾಡುತ್ತೆ. ಪ್ರಹ್ಲಾದರ ದೀಕ್ಷೆ ಎಲ್ಲಾ ಕಡೆಗೂ ಯಾರು ಹೇಳಿದ್ರು ಕೂಡ ಅವ್ರಿಗೆ ತಿರುಗಿ ಮಾತಾಡ್ತಿದ್ದೆ ಹೊರತು ಅವ್ರು ಹೇಳಿದ್ರೆ ಒಪ್ತಿರಲಿಲ್ಲ. ಅವ್ರಿಗೆಲ್ಲ ಆಶ್ಚರ್ಯವಾಗ್ತಾ ಇತ್ತು. ಆ ಒಂದು ದಿವಸ ಅಲ್ಲಿ ಬಂದ ಹಾಗೆ ಗುರುಗಳೆಲ್ಲ ಇಲ್ಲೋ ಹೋಗಿದ್ದಾಗ ಪ್ರಹ್ಲಾದ ಅವರಿಗೆಲ್ಲ ಉಪದೇಶವನ್ನು ಮಾಡ್ತಾನೆ ದೈತ್ಯ ಬಾಲಕರಿಗೆಲ್ಲ. ಅದನ್ನ ನಾವು ಭಾಗವತರಲ್ಲಿ ಕೇಳುತ್ತೇವೆ. ಇಲ್ಲೇನಾಗಿದೆ ಅಂದ್ರೆ ಅವರೆಲ್ಲ ಜೋರಾಗಿ ರಾಮಕೃಷ್ಣ ಅಂತಿದ್ರೆ ಭಗವಂತನ ಸ್ಮರಣೆ ಮಾಡ್ತಾ ಕೂತಿದ್ದಾರೆ. ರಾತ್ರಿ ಹಿರಣ್ಯ ಕಶಿಪು ವಾಚ್ ಮಾಡ್ತಿದ್ದಂತೆ, ಅದನ್ನ ಅಲ್ಲಿ ಹೇಳ್ತಾರೆ. ರಾತ್ರಿ ಎಲ್ಲ ಮಗ ಏನ್ ಹೇಳ್ಕೊಡ್ತಾರೆ ಪಾಠ ಕೇಳ್ಕೊಂಡ್ಬರಬೇಕು ಅಂತೇಳಿ ತಾನೇ ಗೂಢಚಾರಿಯಾಗಿ ಹೋದರಂತೆ ಹಿರಣ್ಯ ಕಶಿಪು. ಅಲ್ಲಿ ನೋಡಿದರೆ ಪ್ರಹ್ಲಾದ ಹೇಳ್ಕೊಡೋದು ಅವ್ರ ಅನುವಾದ ಮಾಡೋದು, ಹೇಳ್ಕೊಡೋದು ಹೇಳ್ಕೊಡು. ಭಾರಿ ಸಿಟ್ಟು ಬಂತಂತೆ, ಓಹೋ ಇವನೇನು ಉದ್ದಾರಾಗ ಲಕ್ಷಣ ಇಲ್ಲ, ತನ್ನ ಅವನ ಪ್ರಕಾರ ಉದ್ದಾರಾಗ ಲಕ್ಷಣ ಇಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟು ಆ ಕ್ಷಣಕ್ಕೆ ಅಪ್ಪಣೆ ಮಾಡ್ತಾನೆ. ತಾನೇ ಸ್ವತಃ ಆಗಿಬಿಟ್ಟು ಪ್ರಹ್ಲಾದನ ಎಣಕೋ ಬಂದುಬಿಟ್ಟು ನಾಗಪಾಶಗಳಿಂದ ವಂಚಿಸಿದನಂತ ಅವನ. ನಾಗಪಾಶಗಳಿಂದ ಬಂದಿರಣ್ಣ ಇವರು ಇಂದ್ರಜಿತ್ತು ನಾಗಪಾಶಗಳಿಂದ ಕಪಿಗಳಿಂದ ವಂಚಿಸಿದಕ್ಕೆ ರಾಮಾಯಣದಲ್ಲಿ ಬರುತ್ತೆ. ಇವನು ನಾಗಪಾಶದಿಂದ ಇವನು ಬಂಧಿಸಿ ಬಿಟ್ಟು ಸಮುದ್ರದಲ್ಲಿ ಬಿಸಾಕಿಬಿಟ್ಟರು. ಮೊದಲು ಬರೀ ಸಮುದ್ರದಲ್ಲಿ ಹಾಕಿದ್ರು, ಅತ್ತೊಂದು ಅಡಗೆ ಬಿಟ್ಟು ಹೋಗ್ಬಿಟ್ಟಿತ್ತು. ಈ ನಾಗಪಾಶಗಳಿಂದ ಬರೀ ಪಾಶೆ ಅಂದರೆ ಬಿಚ್ಚಿಕೊಳಕ್ಕೆ ಬರುತ್ತೆ, ನಾಗಪಾಶೆ ಮಂತ್ರ ಪಾಶೆಗಳು ಬಿಚ್ಚಿಕೊಳಕ್ಕೆ ಬರೋದಿಲ್ಲ. ಆ ರೀತಿ ಮಾಡಿ ಸಮುದ್ರ ಎಷ್ಟು ಬಿಟ್ಟನಂತೆ. ಪ್ರಹ್ಲಾದಿನ ಮೈ ಮೇಲೆ ಎಚ್ಚರಿಕೆನೇ ಇದ್ದಿಲ್ಲ ಅಂತ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಇರ್ತಾನೆ ಪ್ರಹ್ಲಾದ. ಬರೀ ಭಗವದ್ಗೀತೆ ಹೇಳ್ತಾರಲ್ಲ, ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಶ್ಯತಿ ನಿಶ್ಚಲ ಸಮಾಧೋ ಅಚಲಾ ಬುದ್ಧಿ ತದಾ ಯೋಗ ಭವಾಪ್ಸ್ಯತಿ ಅಂತ ಒಂದು ಅಸಂಪ್ರಜ್ಞಾತ ಸಮಾಧಿ ಸಮೀಕರಣಕ್ಕೊಳ್ಳಲ್ಲಿ ಹಾರಾಗಿ ಹಾವಾಗಿದ ಗೊತ್ತಾಗ್ಲಿಲ್ವಲ್ಲ ಪ್ರಹ್ಲಾದನಿಗ. ನಗು ತೀರಲ್ಲಿ ಬಿದ್ದರೂ ಎಚ್ಚರ ಇಲ್ಲ. ಹಾಗೆ ವರುಣದೇವರು ನೋಡಿದರಂತೆ ಪ್ರಹ್ಲಾದನಿಗೆ ಏನು ಆಗಬಾರದು ಅಂತೇಳಿ ಅವನು ಎತ್ತುಕೊಂಡು ಮೇಲೆ ತನಕ್ಕೆ ಎತ್ಕೊಂಡು ಬರ್ತಾ ಇದ್ದ. ಆಗ ಗರುಡ ಅಲ್ಲಿಗೆ ಬಂದನಂತೆ, ಗರುಡ ಅಲ್ಲಿಗೆ ಬಂದು ಹಾವನ್ನು ಎತ್ಕೊಂಡು ಹೋಗ್ಬಿಟ್ಟಂತೆ. ಏನು ರಾಮಾಯಣದಲ್ಲಿ ಬರುತ್ತಲ್ಲ ನಾಗಪಾತ್ರನ ಎರಡನೇ ಮೊದಲೇ ಸತ್ತೆ ಗರುಡ ಬಂದಿಷ್ಟ, ಗರುಡ ಇಂದ್ರಿತ್ ಬಂದಿಷ್ಟ, ಗರುಡ ಬಂದ ಕತೆ ರಾಮಾಯಣದಲ್ಲಿ ಬರುತ್ತೆ. ಆ ರೀತಿ ಬಂದು ಹಾವನ್ನು ಎತ್ಕೊಂಡು ಹೊರಟು ಹೋಗ್ಬಿಟ್ಟನು. ವಿಜೇಂದ್ರ ಸ್ವಾಮಿ ಅವಳ ಕಥೆಯಲ್ಲೇ ಬರುತ್ತೆ. ಕಡಲೆಕಾಯಿ ಅಂತ ಬಂದು ಹಾವನ್ನ ಎತ್ಕೊಂಡು ಹೋಯ್ತು, ಗರುಡ ತೀರ್ಥ ದೇವತೆಗೂ ಕರೀತಾರೆ ಅಂತ ಕೇಳುತ್ತೆ. ನಮ್ಮ ತೀರ ಇತ್ತೀಚಿನ ದಿವಸಗಳಲ್ಲಿ ವಿಜೇಂದ್ರ ಸ್ವಾಮಿಗಳಂತ ಜ್ಞಾನಿಗಳನ್ನ ಒಬ್ಬನು ಸಂಹಾರ ಮಾಡಲಿಕ್ಕೆ ಅಂತ ಹೊರಟ್ರೆ ಆ ಹಾವನ್ನ ಗರುಡ ಪಕ್ಷಿ ಎತ್ಕೊಂಡು ಹೋಗಿದ್ದು ಇತಿಹಾಸವಾಗಿರಬೇಕಾದ್ರೆ ಇನ್ನು ಪ್ರಹ್ಲಾದನ ಕಾಲಕ್ಕೆ ನಡೆದಿದ್ದು ಏನೋ ಆಶ್ಚರ್ಯ ಅಲ್ಲ. ಎತ್ಕೊಂಡು ಹೋಯ್ತು. ಆಗ ಸ್ವಲ್ಪ ತಾಗಲು ಪ್ರಹ್ಲಾದನಿಗೆ ಎಚ್ಚರಿಕೆ ಆಯ್ತು. ನೋಡ್ತಾನೆ ವರುಣರಾಜ ಕೈ ಹಿಡ್ಕೊಂಡಿದ್ದಾನೆ ಆತನ, ಪ್ರಹ್ಲಾದ ಕೈ ಹಿಡ್ಕೊಂಡು ನಿಂತ್ಕೊಂಡಿದ್ದ. ನೋಡಿದ ಪ್ರಹ್ಲಾದನಿಗೆ ಆಶ್ಚರ್ಯ, ಎಲ್ಲ ನೋಡ್ತಾನೆ ಏನು ಅಂತೇಳಿ ಅರ್ಥ ಆಯ್ತು. ಒಳ್ಳೆ ಸಮಾಧಾನ ಮಾಡ್ತಾರೆ, ನೋಡು ಪ್ರಹ್ಲಾದ ಏನು ಯೋಚನೆ ಮಾಡಬೇಡ, ಇದು ನಿನ್ನ ತಂದೆಯ ಕೆಲಸ, ಇದು ಭಗವಂತನ ಆಜ್ಞೆ ಅಂತ ನಿಮ್ಮನ್ನು ಸಂರಕ್ಷಣೆ ಮಾಡ್ತಾ ಇದ್ದೆ ನಿನ್ನ ಅಂತ ಹೇಳಿದಾಗ ಪ್ರಹ್ಲಾದನಿಗೆ ಒಂದ್ಕಡೆ ಭಾರಿ ಸಂತೋಷ ಆಗೋಗ್ಬಿಡುತ್ತೆ, ಒಂದ್ಕಡೆ ಭಾರಿ ದುಃಖ ಆಗೋಗ್ಬಿಡುತ್ತೆ. ರೋಣ ಒಳ್ಳೆ ಶುರು ಮಾಡಿದಂತ ಪ್ರಹ್ಲಾದ, ಯಾತಕ್ಕೆ ಅಂತ ಕೇಳುತ್ತಾನೆ. ನನ್ನೇನೋ ಬದುಕಿಸಿದ್ದೀರಿ ಸಂತೋಷ ಆಗುತ್ತೆ, ಆದರೆ ನನಗೆ ನೀವೆಲ್ಲ ಎಷ್ಟು ಪುಣ್ಯಾತ್ಮರು, ದೇವರನ್ನ ಕಂಡವರು, ನನಗ ಭಾಗ್ಯ ಇಲ್ಲ,
ಏನು ಬದುಕಿ ಪ್ರಯೋಜನ ಅಂತ ಕಠಿಣವಾಗಿ ಶುರು ಮಾಡಿಬಿಟ್ಟೆ. ಅಂದ್ರೆ ಎಷ್ಟು ಜ್ಞಾನಿಗಳು ಯಾವುದಷ್ಟು ಯೋಚನೆ ಮಾಡ್ತಾರೆ. ನಾವೆಲ್ಲ ಏನ್ ಮಾಡ್ತೇವೆ, ಓ ಬಾರಿ ನಾವು ಉದ್ಧಾರ ಆಗಿದ್ದೇವೆ, ಇನ್ನೇನು ವೈಕುಂಠಕ್ಕೆ ಹೋಗೋದೆ ಬಾಕಿ ತಗೊಂಡು ಕೂತಿದ್ರೆ ಪ್ರಹ್ಲಾದನಿಗೆ ಅಷ್ಟು ದುಃಖ ಅಂತ. ಇವೆಲ್ಲ ದೇವರು ಕಂಡ, ದೇವರೇ ಕಂಡಿಲ್ಲ ನನಗೆ, ಇನ್ನು ಕೂಡ ನಾನು ಬದುಕಿ ಏನು ಪ್ರಯೋಜನ ಅಂತೇಳಿ ನಾರದರು ಹಾಗೆ ಮಾಡಿದ್ದಕ್ಕೆ ದೇವರು ಕಂಡಿ. ನಾರದರು ಶೂದ್ರಸ್ತ್ರೀಯ ಮಗನಾಗಿದ್ದಾಗ ಆ ಮಟ್ಟದಲ್ಲಿ ದುಃಖಪಟ್ಟಾಗ ದೇವರು ಕೋಲ್ಮಿಂಚಿನಂತೆ ಕಂಡ ಅಂತ ಹೇಳ್ತಾರೆ ಭಾಗವತದೆ. ನಾವು ಯಾವುದಕ್ಕೂ ಸಿಗಲಿಲ್ಲ ಅಂತ ಕೊರಗಬಾರದು. ಇನ್ನೂ ಕೂಡ ದೇವರನ್ನು ಕಾಣಲಿಲ್ಲವಲ್ಲ, ನಮ್ಮ ಜನ್ಮ ವ್ಯರ್ಥವಾಯ್, ತಿರುಪತಿಗೆ ಹೋದ್ರೆ ಇನ್ನೂ ದರ್ಶನ ಆಗಲಿಲ್ಲ ಅಂತಾರಲ್ಲ ಆ ಟೈಮ್. ಎಲ್ಲಿಡ್ಕೊಂಡಿದ್ದೀರಿ ಕೇಳೋದಿಲ್ಲ, ಏನು ಊಟ ಆಯ್ತು ಕೇಳೋದಿಲ್ಲ, ದರ್ಶನ ಆಯ್ತು ಅದೊಂದೇ ಪದ ಕೇಳೋದಲ್ಲ ಹೋದಾಗ. ಏನು ಊಟ ಆಯ್ತು, ಸರಿಯಾಗಿ ಸಿಕ್ಕಿದೆ, ಯಾವುದಕ್ಕೆ ದರ್ಶನ ಆಯ್ತು ಅಂದ್ರೆ ಕತೆ ಮುಗಿತು. ಇಲ್ಲ ಅಂದ್ರೆ ಹೇಳಿದ್ರು ಅಷ್ಟೇ, ಪಾಪ ಒಂದೇ ಮತ್ತೆ ಪಾಪ ಅಂದ್ಬಿಡ್ತಾರೆ ಅಷ್ಟೇ. ಎಷ್ಟು ಅನುಕೂಲ ಇದ್ರು ಕೂಡ ಪಾಪ ಅಂದ್ರೆ ಕತೆ ಮುಗಿತೆ. ಆಯ್ತು ಅಂದ್ಬಿಟ್ಟು ಹೋಗಿ ಪುಣ್ಯ ಆಗ್ತಾರಲ್ಲಿ. ತಿರುಪತಿಗೆ ಹೋದ ಕಾಲಕ್ಕೆ ಬೇರೆ ಎಲ್ಲ ಸೊನ್ನೆ, ಉಳಿಯೋ ದರ್ಶನ ಆಯ್ತಾ ಒಂದೇ. ಭೂಲೋಕಕ್ಕೆ ಬಂದೋಡಿ ಎಲ್ಲ ಸೊನ್ನೆ, ದೇವರು ಕಂಡನ ಅನ್ನೋದೇ ಪ್ರಶ್ನೆ. ಅದನ್ನೇ ಎಲ್ಲಿ ನೋಡಿದ್ದೀರಿ, ದಾಸರು ಕೇಳ್ತಾರಲ್ಲ, ಎಲ್ಲಿ ನೋಡಿದ್ದೀರಿ ಭಗವಂತನನ್ನ ಕಾಣದೆ ಹೋದ ಜೀವನ ವ್ಯರ್ಥ ಅದು. ಒಂದು ಇನ್ನೇನು ಮಾಡಿದ್ರೆ ಜೀವನ ಆಚಾರ ಹೇಳ್ತಾರೆ, ತೇನರ ವಶವೋ ಲೋಕೆ ಕಿಮತೇಶಾಂ ಜೀವಿತೇ ಫಲಂ ಏನಲಬ್ಧ ಹರೇರ್ ದೀಕ್ಷಾ ನಾಚಿತೋವಾ ಜನಾರ್ದನ. ಯಾರು ಭಗವಂತನನ್ನು ಆರಾಧನೆ ಮಾಡಿಲ್ಲ, ಯಾರು ವೈಷ್ಣವ ದೀಕ್ಷೆ ಪಡೆದಿಲ್ಲ, ಅವರ ಬದುಕಿ ಏನು ಫಲ ಅಂತ ಕೇಳ್ತಾರೆ. ಪ್ರಹ್ಲಾದ ಆ ದೃಷ್ಟಿಯಲ್ಲಿ ತುಂಬಾ ಕೊರಗಿದನಂತೆ. ಆಗ ಹೇಳ್ತಾರೆ ಪ್ರಹ್ಲಾದ, ಹಾಗೆ ದುಃಖಪಟ್ಟು ಪ್ರಯೋಜನ ಇಲ್ಲ, ದೇವರನ್ನ ಸ್ತೋತ್ರ ಮಾಡುವುದರ. ಆಗ ಪ್ರಹ್ಲಾದ ಸ್ತೋತ್ರ ಮಾಡಿ ಶುರು ಮಾಡ್ತಾನೆ. ಮೂರು ದಿವಸಗಳ ಕಾಲ ಏಕ ಪ್ರಕಾರ ಸ್ತೋತ್ರ ಮಾಡಿದನೆ. ಆಗ ಶರೀರವಾದಿಯಾಗಿ ಭಗವಂತ ನೋಡಿದನೆ. ಪ್ರಹ್ಲಾದ ಯೋಚನೆ ಮಾಡಬೇಡ, ಇವತ್ತಿಗೆ ಮೂರನೇ ದಿವಸ ದರ್ಶನ ಕೊಡ್ತೇನೆ ಅಂತ ಹೇಳಿದರೆ. ಇದೆಲ್ಲ ಭಾಗವತದಲ್ಲಿ ಬರೆದು ಇಲ್ಲಿ ಬಂದಿರೋ ವಿಚಾರಗಳು. ನೀನು ಇವತ್ತು ಮೂರು ದಿವಸಕ್ಕೆ ದರ್ಶನ ಕೊಡ್ತೇನೆ ನಾನು. ಆಗ ಪ್ರಹ್ಲಾದನೆ ಭಾರಿ ಖುಷಿಯಾಯ್ತು, ಅಂತೂ ದೇವರ ದರ್ಶನ ನನಗಾಗುತ್ತೆ ಅಂತ ಸಂಭ್ರಮದಿಂದ ಕಾಯ್ತಾ ಇದ್ದಾನೆ. ಯಥಾ ಪ್ರಕಾರ ತನ್ನ ಜೊತೆಗಾರರಿಗೆ ಹೇಳೋ ಅಭ್ಯಾಸ ಬಿಟ್ಟಿಲ್ಲ. ಅದನ್ನೇ ಶಾಸ್ತ್ರ ಹೇಳುದು, ನೀವು ಸಾಧನೆ ಮಾಡಿದರೆ ಸಾಲದು, ನಮ್ಮ ಜೊತೆಯವರಿಗೆ ಹೇಳಬೇಕು ಅಂತ ಹೇಳಿದ್ದ. ಮತ್ತು ಒಬ್ಬನು ರಥ ಹೇಳಿದ್ರೆ ಏನು ಉಪಯೋಗ ಇಲ್ಲ, ಬರದ ಮುಂದಕ್ಕೆ ಬರೋದಿಲ್ಲ, ಎಲ್ಲರೂ ಸೇರಿ ಹೇಳಬೇಕಾಗ. ಇವತ್ತು ದೇವರ ಆಧ್ಯಾತ್ಮಿಕ ಸಾಧನೆ ಒಬ್ಬರು ಮಾಡಿದರೆ ಸಾಧನೆ ಆಗೋದಿಲ್ಲ, ಮನೆಯವರೆಲ್ಲ ಸೇರಬೇಕು, ಬಂಧು ಬಾಂಧವರು ಸೇರಬೇಕು. ವಿಜಯದಾಸರು ಹೇಳೋ ಹಾಗೆ ಹೆಂಡಿರು ಮಕ್ಕಳು ಅಳಿಯ ಸೊಸೆ ಮೊಮ್ಮಕ್ಕಳು ಉಂಡುಟ್ಟು ದ್ವಿಜರಥ ಗಂಡು ಗಲಿ ಎಲಿಯುತ್ತಿರು. ಯಾರೊಬ್ಬರು ಧರ್ಮ ತಪ್ಪಿದ್ರು ಕೂಡ ಒಬ್ಬನು ಎಳೆಯನು, ನಾಲ್ಕು ಮೀಲಲ್ಲಿ ಒಂದು ಕಟ್ಟಾದಾಗಲೆ. ಮನೆಯಲ್ಲಿ ನಾವಿಬ್ಬರೇ ಮಾಡ್ತೀವಿ ಅಂದ್ರೆ ಏನೋ ಅರ್ಥ ಇಲ್ಲದ್ರೊಳಗೆ, ಎಲ್ಲರೂ ಮಾಡಬೇಕು. ಆಗ ಯಶಸ್ವಿಯಾದಂತಹ ಸಾಧನೆ ಆಗುತ್ತೆ, ಆಗೋದಿಲ್ಲ. ಅದಕ್ಕೆ ಪ್ರಹ್ಲಾದನ ಜೀವನದಲ್ಲಿ ಎಷ್ಟು ಹಠ, ತಾನು ಮಾಡಬೇಕು, ಉಳಿದವರಿಗೆಲ್ಲ ಮಾಡಿಸ್ಬೇಕು. ಇದು ದೇವರಿಗೆ ಅತ್ಯಂತ ಪ್ರಿಯವಾದಂತಹ ಸೇವೆಯಾಯಿತು. ಭಗವಂತ ಗೀತೆಯನ್ನು ಹೇಳುತ್ತಾನೆ, ಯೈದಂ ಪರಮಂ ಗುಹ್ಯಂ ಮದ್ಭಕ್ತೇಷು ಅಭಿರಾಶ್ಯತಿ ಭಕ್ತಿಮ್ಮಯಿ ಪರಾಂ ಕೃತ್ವ ಮಾಮೇ ವೈಶ್ಯತ್ತ ಸಂಶಯ. ಈ ಭಗವದ್ಗೀತೆಯನ್ನು ಯಾರನ್ನ ಭಕ್ತರಿಗೆ ಹೇಳ್ತಾರಲ್ಲ ಅವರಲ್ಲಿ ಭಾರಿ ಪ್ರಿಯನಾದವ. ಅಂದ್ರೆ ಜ್ಞಾನ ಪ್ರಸಾರ ಮಾಡಬೇಕು, ಜ್ಞಾನ ಪ್ರಸಾರದಿಂದ ಬರತಕ್ಕಂಥ ಪುಣ್ಯ. ಸ್ವಯಂ ಜ್ಞಾನಿಯಾಗಬೇಕು, ಇತರ ಜ್ಞಾನಿಗಳಾಗದಕ್ಕೆ ಅವಕಾಶ ಕಲ್ಪಿಸಬೇಕು. ಇವತ್ತು ಅನ್ನದ ಬಗ್ಗೆ ನಮಗೆ ಕಾನ್ಸೆಪ್ಟ್ ಇದೆ, ನಾವು ತಿನ್ಬೇಕು, ಉಳಿದವರಿಗೆ ತಿನ್ನಕ್ಕೆ ಕೊಡಬೇಕು, ಅಷ್ಟ ನಮಗೆ ಅರ್ಥ ಆಗಿದೆ. ಆದರೆ ಜ್ಞಾನದಲ್ಲಿ ಇನ್ನೂ ಜಾಸ್ತಿ ಇರಬೇಕು. ಅನ್ನ ಮೂರ್ತಾಚೆ ಜೀರ್ಣ ಹೋಗುತ್ತೆ, ಜ್ಞಾನ ಜನ್ಮ ಜನ್ಮಕ್ಕೆ ನಮ್ಮ ಹಿಂದೆ ಬರುತ್ತಾದ್ದರಿಂದ ಉಳಿದವರು ಜ್ಞಾನ ಸಂಪಾದನೆಗೆ ಎಷ್ಟು ಪ್ರಯತ್ನ ಪಡುತ್ತೋ ಅಷ್ಟು ನಾವು ಅಡುಕನ್ನು ಮಾಡಿಕೊಡ್ತಕ್ಕಂಥ ದೊಡ್ಡ ತೊಡಬೇಕು. ಪ್ರಹ್ಲಾದ ಕೆಲಸವನ್ನು ಮಾಡದ, ಹಿರಣ್ಯಕಶಿಪುಗೆ ತಡೀಲಿಕ್ಕಾಗಲಿಲ್ಲ. ಪ್ರಹ್ಲಾದನ ಹೇಳ್ಕೊಂಡು ಬಂದ, ಹೋಗಿಬಿಟ್ಟು ಅಲ್ಲಿ ಅವರೇ ಬಂದು ಒಪ್ಪಿಸಿದ್ರು ಅಂತ ಹೇಳ್ತಾರೆ. ಇಲ್ಲ ಹಾಗಾದ್ರೆ ಅವನೇ ಹೇಳ್ಕೊಂಡ್ಬಿಡ್ತಾನು, ಏನಾದ್ರು ಉಪಯೋಗ ಬರಲಿಲ್ಲ. ಹಲೋ ಪ್ರಹ್ಲಾದ, ಆಯ್ತು ನಿನ್ನ ಕತೆ, ನಿನಗೇನು ನಾನು ಹೇಳಿದ ಅರ್ಥವಾಗಲಿಲ್ಲ, ನಿನ್ನ ಕೊಂದು ಬಿಡ್ತೇನೆ ಈಗ ಅಂತ ಹೇಳಿಬಿಟ್ಟು ನೀನು ಹೇಳ್ತಿದ್ದಿ ಈ ಮಾತು ಅಲ್ಲಿ ಒಂದೇ ಕಡೆ ಬರ್ತು, ಒಂದೇ ರೀತಿ ಎಲ್ಲಿದ್ದಾನೆ ನಿನ್ನ ದೇವರು? ಅಪ್ಪ ಎಲ್ಲ ಕಡೆ ಇದ್ದಾನೆ. ಭಾಗವತ ನೋಡಿದಾಗ ಪ್ರಹ್ಲಾದನ ಟ್ವಿಶಾಜ್ ಎಲ್ಲಿಂದ ಬಂತು ಅಂದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಇದನ್ನು ಕೇಳಿದ ದೇವರು ಹೇಳಿಬಿಟ್ಟಿದ್ದಾರೆ ಮೂರನೇ ದಿವಸ ಕಾಡ್ತೇನೆ ಅಂತ ಹೇಳಿಬಿಟ್ಟು. ಆದ್ರೆ ಪ್ರಹ್ಲಾದನಿಗೆ ಒಳ್ಳೆ ಹಿಂದಿನ ಹಿನ್ನೆಲೆ ಇದೆ. ಈಗ ಅಲ್ಲಿ ಪ್ರಹ್ಲಾದನಿಗೆ ಭಕ್ತಿ ಇದೆ, ಇಲ್ಲಿ ಪ್ರಹ್ಲಾದನಿಗೆ ಭಗವಂತನ ಆಶ್ವಾಸನೆ ಬಂದುಬಿಟ್ಟಿದೆ. ಈಗಾಗಲೇ ಮೂರನೇ ದರ್ಶನ ಕೊಡ್ತೀನಿ ಅಂತ ಹೇಳಿದನಲ್ಲ, ಅದು ಗ್ಯಾರಂಟಿ ಕೊಡ್ತೇನೆ ತಿಳ್ಕೊಂಡ್ಬಿಟ್ಟಿದ್ದಾನೆ ಈಗಾಗಲೇ. ಅದಕ್ಕೆಲ್ಲ ಕಡೆ ಇದ್ದಾನೆ ಪರಮಾತ್ಮ. ಈ ಕಂಬದಲ್ಲಿ ಕಾಣ್ತಾನೋ? ಖಂಡಿತ ಕಾಣ್ತಾನೆ. ಇದು ನರಸಿಂಹ ಪುರಾಣದಿಂದ ಸೇರಿಕೊಂಡಂತಹ ಪ್ರಹ್ಲಾದನಿಗೆ ಭಗವಂತ ಕೊಟ್ಟ ಆಶ್ವಾಸನೆಯ ಕಥೆ ಇದು. ಆದ್ದರಿಂದ ಧೈರ್ಯ ಹೇಳಿದೆ, ಎಲ್ಲ ಕಡೆ ದೇವರಿದ್ದಾನೆ, ಕಂಬದಲ್ಲಿ ಕಂಬದಲ್ಲೂ ಇದ್ದಾನೆ, ನೋಡು ಹೊಡಿತೇನೆ, ಇಲ್ಲಿ ಹೋದ್ರೆ ನಿನ್ನನ್ನು ತುಂಡು ತುಂಡು ಮಾಡಿಬಿಡ್ತೇನೆ, ಬರೀಕೊಂಡು ತುಂಡು ತುಂಡು ಮಾಡ್ತೇನೆ ಅಂತೇಳಿ ಪಡೆದನಂತೆ. ಆ ಕ್ಷಣಕ್ಕೆ ನರಸಿಂಹದೇವರು ಬರ್ತಾರೆ. ಅದು ಇದು ಎಲ್ಲ ಒಂದೇನೆ. ಸತ್ಯಂ ವಿಧಾತುಂ ನಿಜವೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪ ಉದ್ವಹನ್ ಸ್ತಂಭೆಯ ಸಭಾಯಾಂ ನಾ ಮೃಗಂ ನ ಮಾನುಷಂ. ಭಗವಂತ ಬಂದ ಸರ್ವವಿಲಕ್ಷಣ, ನರ ಅಲ್ಲ ಸಿಂಹ ಅಲ್ಲ, ಕಂಡ ಯಾವತ್ತೂ ಭಗವಂತನಲ್ಲ. ಹಿರಣ್ಯಕಶಿಪು ನೋಡಿದ, ತನ್ನ ಸೈನಿಕರನ್ನ ಒಬ್ಬೊಬ್ಬರನ್ನ ಬಿಟ್ಟನಂತೆ. ಒಬ್ಬೊಬ್ಬರು ಅಂದ್ರೆ ಒಂದೊಂದು ವ್ಯಾತಿಗೆ 80,000 ಜನ ಕಳಿಸ್ತಿದ್ನದು, ಒಂದೊಂದು ಟ್ರಿಪ್ಗೆ 80,000 ಜನ ಒಂದು ಕ್ಷಣಕ್ಕೊಂದು ಆಗ್ತದೆ. ನರಸಿಂಹದೇವ್ ಅವರೆಲ್ಲರ ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಸ್ತೇತಿ, ಅವನ ಪರಿವಾರ ಸಮೇತ ಸಾಯ್ಬೇಕು. ಅವ್ರು ಹೋಗೋದು ನರಸಿಂಹದೇವರು ಕೊಂಡು